ಸ್ನೇಹಿತರೇ, ಈ ದಿನದ ಚರ್ಚೆಯ ವಿಷಯ ನಮ್ಮ ಜೀವನದ ಅರ್ಥ ಮತ್ತು ಗುರಿ. ಸಾಧಾರಣ ಮನುಷ್ಯ ಇವತ್ತು ಕೇವಲ ದೇಹ, ಇಂದ್ರಿಯ, ಇದಕ್ಕೆ ಸುಖ ಪಡಬೇಕು, ಆಸೆಗಳನ್ನ ಈಡೇರಿಸ್ಕೋಬೇಕು ಅಂದರೆ ಈ ದೇಹ ಇಂದ್ರಿಯ ಮನಸ್ಸಿಗೆ ಏನು ಬೇಕೋ ಅದನ್ನು ಪಡೀತಾ ಹೋಗ್ತಾನೆ. ಇದು ಜೀವನದ ಒಂದು ಗುರಿ ಅಥವಾ ಅರ್ಥ ಅಂತ ಸಾಮಾನ್ಯವಾಗಿ ಅವನು ತಿಳ್ಕೊಳ್ತಾನೆ. ಸುಮಾರಾಗಿ ಮನಸ್ಸಿನ ಒಂದು ಮಟ್ಟ ಸ್ವಲ್ಪ ಬೆಳೆದ ಜೀವಿನಲ್ಲಿ ಬುದ್ಧಿಶಕ್ತಿ ಅನುಗುಣವಾಗಿ ಅವನು ನಾನು ಬೇರೆ, ಸಾಮಾನ್ಯರಿಗಿಂತ ನಾನು ಮೇಲ್ಮಟ್ಟದಲ್ಲಿರಬೇಕು, ಈ ಪ್ರತ್ಯೇಕತಾ ಮನೋಭಾವನೆ ಅವನಲ್ಲಿ ಬೆಳೆದು ನಾನು ನನ್ನದು ಎಂಬ ಭಾವನೆ ಉಂಟಾಗಿ ತಾನು ಇತರರಿಗಿಂತ ಮೇಲ್ ಹಂತಸ್ಥಲ್ಲಿರಬೇಕು, ಬುದ್ಧಿವಂತ ಅನ್ನಿಸ್ಕೋಬೇಕು, ನಾನು ಸಮಾಜದಲ್ಲಿ ಅಧಿಕಾರ ಪ್ರಯೋಗ ಮಾಡಬೇಕು, ಇದೆಲ್ಲ ಅವನಲ್ಲಿ ಇದೇ ರೀತಿ ಅವನ ಮನಸ್ಸಿನ ಮಟ್ಟ ಬೆಳೀತಾ ಬೆಳೀತಾ ಅವನು ಸಾಮಾಜಿಕ ರಾಜಕೀಯ ರಂಗಗಳಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ಮುಖಂಡತ್ವವನ್ನು ಪಡೆದು ಅವನ ಒಂದು ಆಜ್ಞೆ ಅದನ್ನು ಇತರ ಮೇಲೆ ಹೇರೋದು, ಅವನ ಆಜ್ಞೆಯಂತೆ ಇತರರು ನಡೀಬೇಕು, ಅದನ್ನು ಕೇಳಬೇಕು ಎಂದು ಅವನು ಬಯಸ್ತಾ ಹೋಗ್ತಾನೆ. ಹೀಗೆ ಬಯಸ್ತಾ ಹೋದಂಗೆ ಅವನು ತಾನು ಮಾಡಿದ ಕೆಲಸ ಅವನು ತನ್ನ ಸುತ್ತಮುತ್ತ ಇರೋರು ಮೆಚ್ಚಬೇಕು, ಅವನು ಮೆಚ್ಚೋದು ಒಂದು ಅವರ ಒಂದು ಸಾಧಾರಣ ಮಟ್ಟದ ಒಂದು ಬೆಳವಣಿಗೆಯನ್ನು ಮೀರಿ ಮುಂದಕ್ಕೆ ಹೋಗಬೇಕು, ಈ ಪ್ರಯತ್ನಕ್ಕೆ ತಕ್ಕ ಫಲ ನಿರೀಕ್ಷಿಸುವುದು, ಇದು ಮುಂದುವರಿದಂತೆಲ್ಲ ಅವನು ಇದರಿಂದ ನನಗೆ ಹೆಚ್ಚು ಸುಖ, ಶಾಂತಿ, ಸಂತೋಷ, ಸ್ಥಾನ, ಮಾನ ಪಡಿತಾ ಪಡಿತಾ ಅವನಲ್ಲಿ ಹೆಮ್ಮೆ, ದರ್ಪ, ಪ್ರತಿಷ್ಠೆ ಇವೆಲ್ಲ ಸಾಧಾರಣವಾಗಿ ಮನೆ ಮಾಡ್ತಾ ಹೋಗ್ತವೆ. ಸೊ ಇದ್ರ ಜೊತೆಯಲ್ಲೇ ಅವನಿಗೆ ಕಷ್ಟಗಳು, ದುಃಖ, ನಿರಾಸೆ, ರೋಗ ರುಜಿನಗಳು, ಮನೋವೇದನೆಗಳು, ಉಪ್ಪು ಸಾವು, ಅಕಾಲ ಮರಣ, ವಿಪರ್ಯಾಸಗಳು, ಪ್ರಕೃತಿ ವಿಕೋಪಗಳು ಎಲ್ಲ ಅವನು ನೋಡ್ತಾ ಇರ್ತಾನೆ ಪ್ರಪಂಚದಲ್ಲಿ. ಮತ್ತೆ ಬೇರೆ ಜೀವಿಗಳು ಅನುಭವಿಸೋದನ್ನು ನೋಡ್ತಾನೆ, ತಾನು ಅನುಭವಿಸ್ತಾ ಇರ್ತಾನೆ ಇದ್ರ ಜೊತೆ ಜೊತೆನೆ. ಮಾನಸಿಕವಾಗಿ ಅವನು ಯಾವಾಗ ಇವೆಲ್ಲ ನೋಡ್ತಾ ನೋಡ್ತಾ ಇದ್ದಾಗ ಅವನಲ್ಲಿ ಒಂದು ಪ್ರಜ್ಞೆ ಅಂಕುರಿಸ್ತಾ ಇರ್ತದೆ. ಏನು ಇದರಲ್ಲಿ ಮನಸ್ಸಕ್ತಿ ಬೆಳೆದಂಗೆ ಬೆಳೆದಂಗೆ ಅವನಲ್ಲಿ ಏನೋ ಒಂದು ರೀತಿ ಬದಲಾವಣೆ ಕಾಣ್ತಾ ಇರ್ತಾನೆ. ಅವನು ವಿಮರ್ಶೆ ಮಾಡ್ಕೊಳ್ತಾನೆ, ತರ್ಕ ಮಾಡ್ತಾ ಇರ್ತಾನೆ. ಹೆಚ್ಚು ಭೋಗಕ್ಕಾಗಿ ಬಾಳಿ ಭೋಗವನ್ನು ಅನುಭವಿಸಿ ಅದರಲ್ಲಿ ತೃಪ್ತಿ ಕಾಣಲಿಲ್ಲ ಅನ್ಕೋತಾನೆ. ಭೋಗಕ್ಕೆ ಏನು, ಈ ಭೌತಿಕ ಸಿರಿ ಸಂಪತ್ತಿಗೆ ಏನು ಬೇಕು ಅದನ್ನೆಲ್ಲನೂ ಈ ಪ್ರಪಂಚದಿಂದ ತಗೋಬೇಕು ತಗೋಬೇಕು ಅಂತ ಆತೋರ್ಕೊಂಡು ಅವನು ಹೋಗಿ ಅದನ್ನು ಮುಟ್ಟಿ ಅದನ್ನು ಪಡಿತಾನೆ, ಪಡೆದು ಅವನು ಅನುಭವಿಸ್ತಾನೆ. ಆದರೂ ಅವನಲ್ಲಿ ಒಂದೆಲ್ಲೋ ಒಂದು ಕಡೆ ಅತೃಪ್ತಿ ಕಾಣ್ತಾ ಇರ್ತದೆ, ನಿಜವಾದ ತೃಪ್ತಿ ಸಿಗ್ತಾ ಇರೋದಿಲ್ಲ ಅವನಿಗೆ. ಆಮೇಲೆ ಅಧಿಕಾರ ಚಲಾಯಿಸ್ತಾನೆ. ನಾವೆಲ್ಲ ಸಾಮಾನ್ಯ ಅಧಿಕಾರಸ್ಥರು ಸರ್ಕಾರದಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಕಂಪ್ನಿಗಳು ಕೆಲಸ ಮಾಡಿದ್ವಿ, ಅಲ್ಲಿ ಮೇಲ್ಮಟ್ಟದ ಅಧಿಕಾರ ಚಲಾಯಿಸ್ತಾನೆ. ಅಧಿಕಾರದಲ್ಲೂ ಎರಡು ತೊಡರುಗಳು ಬರ್ತವೆ, ಇದು ಮಾಡಬೇಡ, ಇದು ಮಾಡು, ಇದು ಹೀಗೆ ಮಾಡು, ಇದು ಇದೇ ಥರ ಮಾಡಬೇಕು ಅಂತ ಆ ಮೇಲ್ಮಟ್ಟದ ಅಧಿಕಾರಿಗಳು ಒಂದು ಅವನಿಗೆ ಒಂದು ಶಿಸ್ತುಬದ್ಧವಾದ ಒಂದು ಹಾಕ್ತಾರೆ. ಅವನಿಗೆ ಅದು ಒಪ್ಪಿಗೆ ಆಗದೆ ಇದ್ರೂ ಅಥವಾ ಒಂದು ಕಾನೂನು ಚೌಕಟ್ಟು ಒಳಗೆ ಇದ್ರೂ ಬೇರೆಯವರು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ, ಅದನ್ನು ಮೀರಿ ಬೇರೆ ನೀನು ವಿರುದ್ಧವಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಸೊ ಈ ರೀತಿ ಅವನಿಗೆ ಯಾವುದ್ರಲ್ಲೂ ಈ ಭೌತಿಕ ಸುಖ ಸಂಪತ್ತಿನಲ್ಲೂ ಹೆಚ್ಚಾಗಿ ಅವನಿಗೆ ತೃಪ್ತಿ ಸಿಗ್ತಾ ಇರೋದಿಲ್ಲ. ಯಾಕೆಂದರೆ ರೋಗ ರುಜಿನಗಳು, ಕಷ್ಟ ಇವೆಲ್ಲ ಹಾಸುವಕ್ಕಾಗಿ ದಿನನಿತ್ಯದಲ್ಲಿ ಅವನು ನೋಡ್ತಾ ಇರ್ತಾನೆ, ಅನುಭವಿಸ್ತಾನೆ ಇರ್ತಾನೆ. ಸೊ ಇದರಲ್ಲಿ ಯಾವುದ್ರಲ್ಲಿ ತೃಪ್ತಿ ಸಿಕ್ಕಲಿಲ್ವಲ್ಲ, ಏನಾಯಿತು ಅಂತ ಹೇಳ್ಬಿಟ್ಟು ಅವನು, ಹಾಗಾದರೆ ಈ ಜೀವಿತದ ಬದಲು ಇನ್ನೇನಾರು ಒಂದು ಇದೆಯಾ, ನಿಜವಾದ ತೃಪ್ತಿ, ಸಂತೋಷ, ಸಮಾಧಾನ ಯಾವ್ದಾದ್ರು ಬೇರೆ ಇದೆಯಾ ಅಂತ ಅವನು ಆ ಜಿಜ್ಞಾಸು ಹುಡುಕ್ತಾ ಹೋಗ್ತೇವೆ. ಆವಾಗ ಈ ಜೀವನದ ಅರ್ಥ ಏನು, ನಾವು ಯಾಕೆ ಕೊಟ್ಟಿದ್ದೀವಿ, ಸುಖ ಪಡೋಕೆ ಕೊಟ್ಟಿದ್ವು, ಆದರೆ ಸುಖ ಪಟ್ಟದ್ರಿಂದ ನಾವು ಯಾವುದು ನಿಜವಾದ ಆನಂದ ಸುಖ ಪಡ್ತಾ ಇಲ್ವಲ್ಲ, ಇದಕ್ಕೆ ಕಾರಣ ಏನು ಅನ್ನೋದು ಅವನು, ಬೇರೆ ಏನಾರು ಇದೆಯಾ, ಇದಕ್ಕೆ ಅಂತಿಮ ಗುರಿ ಏನು, ಮನುಷ್ಯನ ಗುರಿ ಏನು ಅಂತ ಅವನ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಇವನು ಏನು ಮಾಡ್ತಾನೆ, ಈ ರೀತಿ ಈ ಜಿಜ್ಞಾಸು ಏನು ಮಾಡ್ತಾನೆ, ಮೊದಲು ಮತಗಳು ವಿವಿಧ ದರ್ಶನಗಳು ಇದಕ್ಕೆ ಉತ್ತರ ಹುಡ್ಕೊಂಡು ಹೋಗ್ತಾನೆ. ಮೊದಲು ಮತಗಳಲ್ಲಿ ಇವನು ದರ್ಶನಗಳಲ್ಲಿ ಉತ್ತರ ಹುಡುಕ್ತಾಗ ಮತಗಳಲ್ಲಿ ಈ ವಿವಿಧ ಸತ್ಯವನ್ನು ಮತಗಳು ವಿವಿಧ ರೀತಿಯಲ್ಲಿ ಹೇಳ್ಕೊಂಡೋಗ್ತವೆ. ವಿವಿಧ ಮತಗಳು ಸತ್ಯ ಒಂದೇ ಸತ್ಯನ ವಿವಿಧ ರೀತಿಯಲ್ಲಿ ಹೇಳ್ಕೊಂಡೋಗಿರೋದ್ರಿಂದ ಈ ಜಿಜ್ಞಾಸುಗೆ ಏನು ಇದರಲ್ಲಿ ನಿಜವಾದ ಅರ್ಥ ಏನು ಅನ್ನೋದು ಇವನಿಗೆ ವಿವಿಧ ಸಿದ್ಧಾಂತ ಪ್ರತಿಪಾದಿಸೋದಲ್ಲದೇ ಒಂದು ವಿರುದ್ಧವಾದ ಪರಸ್ಪರ ವಿರುದ್ಧವಾದ ನೆಲೆನೂ ನಮಗೆ ಕಾಣ್ತಾ ಇರ್ತದೆ. ನಾವೆಲ್ಲ ನೋಡಿರೋ ಮತಗಳಲ್ಲಿ ಬೇರೆ ಬೇರೆ ಮತಗಳು ಇವತ್ತು ಒಂದೊಂದು ಗುಂಪಾಗೇ ನಡೀತಾ ಇದ್ದಾವೆ. ಅದರಲ್ಲಿ ಯೂನಿವರ್ಸಲ್ ಐಡಿಯಾಸು ಒಂದು ಸಾರ್ವತ್ರಿಕವಾದ ಒಂದು ಇಡೀ ಮನುಕುಲಕ್ಕೆ ಒಂದು ಹಾಸು ಹೊಕ್ಕಾದ ಒಂದು ನೀತಿ ನಿಯಮಗಳು ಆ ಮತದಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಯಾವುದೋ ಒಂದು ನೆಲೆಯಲ್ಲಿ ಅದಕ್ಕೊಂದು ನಿರ್ಬಂಧವಾಗಿ ಮತಗಳು ನಡ್ಕೊಂಡು ಹೋಗ್ತಾ ಇವತ್ತು. ಇದರಿಂದ ಅವನು ಜಿಜ್ಞಾಸು ಈ ಸತ್ಯ ಅಸತ್ಯವನ್ನು ನಿರ್ಧರಿಸಿಕಾಗದೇನೆ ಅವನು ಒಂದು ಗೊಂದಲಕ್ಕೆ ಸಿಕ್ಕಾಕೋತಾನೆ. ಈಗ ಮುಂದೆ ಅವನು ಆಧುನಿಕ ವಿಜ್ಞಾನಕ್ಕೆ ಇದರಿಂದ ಏನಾದ್ರೂ ನಮಗೆ ಪರಿಹಾರ ಸಿಗ್ತದೆ ಅಂತ ಅವನು ಇದರಲ್ಲಿ ವಿಮರ್ಶೆ ಮಾಡಕ್ಕೆ ಹೋಗ್ತಾನೆ. ಆಧುನಿಕ ವಿಜ್ಞಾನ ಇವತ್ತು ನಾವು ನೋಡಿದಾಗೆ ಒಂದು ಕೇವಲ ಭೌತಿಕ ರಂಗಕ್ಕೆ ಮಾತ್ರ ಅದು ಸೀಮಿತವಾಗೈತೆ. ಅಂದರೆ ನಮಗೆ ಎಲ್ಲ ಅನುಕೂಲಗಳು, ಬೇಕಾದಷ್ಟು ನಮಗೆ ಸೌಲಭ್ಯಗಳು, ಟ್ರಾನ್ಸ್ಪೋರ್ಟೇಷನ್ನು, ಒಂದು ಎಲ್ಲ ವಿಧದಲ್ಲೂ ಅದು ನಮಗೆ ಅನುಕೂಲ ಮಾಡಿರ್ಬೋದು. ಇವತ್ತು ಟೆಕ್ನಾಲಜಿ ಆಗಲಿ, ಇಂಡಸ್ಟ್ರೀಸ್ ಆಗ್ಬೋದು, ಅಥವಾ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಎಲ್ಲದರಲ್ಲೂ ನಮಗೆ ಬೇಕಾದ ಸೌಲಭ್ಯ ಒದಗಿಸಿದೆ. ಇದು ಬೇರೆ ಕೇವಲ ಸ್ಥೂಲ ಮತ್ತು ಭೌತಿಕ ಮಾತ್ರ ಇದು ಅನುಕೂಲ ಆಗಿದೆ. ಇಲ್ಲಿ ಸೀಮಿತವಾಗಿರೋದ್ರಿಂದ ಮಾನವ ಕೇವಲ ಪಶುವಿನಿಂದ ವಿಕಾಸ ಒಂದು ಈಗ ವಿಜ್ಞಾನ ಮುಂದೆ ಏನು ಹೇಳುತ್ತೆ ಅಂದರೆ ಮಾನವ ಹೇಗೆ ಬಂದ ಅವನು ಅಂತ ಅಂದರೆ ಕೇವಲ ಒಂದು ಪಶುವಿನಿಂದ ವಿಕಾಸ ಹೊಂದಿ ಮಾನವ ರೂಪ ಹೊಂದಿದ್ದಾನೆ, ಬದುಕು ಇಷ್ಟೇ ಒಂದು, ಸತ್ತೋದ ಮೇಲೆ ಏನು ಉಳಿಯೋದಿಲ್ಲ ಎಂಬ ದೃಷ್ಟಿ ಸಾಮಾನ್ಯವಾಗಿ ಮಾನವನಲ್ಲಿ ಈ ವಿಜ್ಞಾನ ದೃಷ್ಟಿನಲ್ಲಿ ಕೊನೆಗೆ ಏನು ಉಳಿಯೋದಿಲ್ಲ, ಪರಸ್ಪರ ಪೈಪೋಟಿ, ಕಲಹ, ಮತ್ತು ಸಮಾಜ ನ್ಯಾಯ, ಸಮರತೆ, ಸುಖ ಶಾಂತಿ ಎಲ್ಲ ಇಲ್ಲದಾಗಿ ಮನುಷ್ಯ ಇವತ್ತು ವಿಜ್ಞಾನದಿಂದನೂ ಅವನು ನಿಜವಾದ ಸುಖ ಶಾಂತಿಯನ್ನು, ಸಮರಸತೆಯನ್ನು ಅವನು ಕಾಣ್ತಾ ಇಲ್ಲ. ಆದ್ದರಿಂದ ಇವನು ನಿಜವಾದ ಈ ಜಿಜ್ಞಾಸು ಎಲ್ಲಿ ನಿಜವಾದ ಮಾನವನ ಜೀವನದ ಅರ್ಥ ಮತ್ತು ಗುರಿ ಎಲ್ಲಿದೆ ಅನ್ನೋದನ್ನ ಅವನು ಹುಡುಕ್ತಾ ಹೋಗ್ತಾನೆ. ಯಾಕೆಂದರೆ ನಿರಂತರ ಚಿಂತಕ ಮಾನವ, ನಿರಂತರ ಚಿಂತಕ ಆದ್ದರಿಂದ ಇವನು ಪ್ರತಿ ಸೆಕೆಂಡಲ್ಲೂ ಪ್ರತಿ ನಿತ್ಯನೂ ಅವನು ಈ ಬಗ್ಗೆ ಚಿಂತನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಅವನು ಮತಗಳನ್ನ ಆಶ್ರಯಿಸಿದಾಗ ಇದರಲ್ಲಿ ಎರಡು ರೀತಿ ನಮಗೆ ತಿಳಿಸ್ತದೆ, ಎರಡು ಮುಖ ಇದೆ ಮತದಲ್ಲಿ. ಒಂದು ಸರ್ವಜನ ಗ್ರಾಹ್ಯ, ಸಾಧಾರಣದ್ದು, ಸಾರ್ವಜನಿಕವಾದ್ದು, ಮತ್ತು ಸರ್ವರಿಗೂ ತಿಳಿಯುವಂತಹದ್ದು, ಎಲ್ರಿಗೂ ಸಾಮಾನ್ಯವಾಗಿ ಮತಗಳು ನಾವು ನೋಡಿರ್ಬೋದು ಇವತ್ತು. ಆದರೆ ಅದರಲ್ಲಿ ಇನ್ನೊಂದು ಗಹನವಾದ್ದು, ಗುಹ್ಯವಾದ್ದು, ಸಾರ್ವತ್ರಿಕವಾದ್ದು, ಮತ್ತು ಗುಪ್ತವಿದ್ಯೆ, ಸಾಮಾನ್ಯರಿಗೆ ತಿಳಿಯಂತಹದ್ದು, ಸಾಮಾನ್ಯರಿಗೆ ತಿಳಿಯೋದಿಲ್ಲ ಅದು, ಆ ಗುಪ್ತವಿದ್ಯೆ ಅದನ್ನು ಅವನು ತಿಳಿಯೋಕ್ಕೆ ಪ್ರಯತ್ನ ಪಡ್ತಾನೆ. ನಿರಂತರ ಚಿಂತನೆಯಾದ ಜಿಜ್ಞಾಸುವು ಅವನೇನಂತಾನೆ, ಇಂಥ ಸನ್ನಿವೇಶದಲ್ಲಿ ಯಾಕೆ ಹುಡ್ತೆ, ನಾವೆಲ್ಲ ಯಾಕೆ ಬಂದು ಇಲ್ಲಿ ಸೇರಿದ್ದೀವಿ ಇವತ್ತು, ಏನೋ ನಮ್ಮಲ್ಲಿ ಒಂದು ತುಡಿತ ಇತ್ತು ಇವತ್ತು, ನಾವು ಇದೊಂದು ಇವತ್ತು ಈ ಲೆಕ್ಚರ್ ಕೇಳಬೇಕು ಅಂತ ಏನೋ ಒಂದು ಸನ್ನಿವೇಶ, ಈ ಪರಿಸ್ಥಿತಿಯಲ್ಲಿ, ಈ ಪರಿಸರ ಮತ್ತು ಈ ಸಮಾಜದಲ್ಲಿ ನಾನು ಯಾಕೆ ಬಂದೆ, ಏಕೆ ಹುಟ್ಟಿದೆ, ಅದಕ್ಕೆ ಇವತ್ತು ಇವತ್ತೇನು ನಾವು ಸಮಾಜದಲ್ಲಿ ನೋಡ್ತಾ ಇರೋದು, ಕೊಲೆ, ಸುಲಿಗೆ, ದುರಾಚಾರ, ಕೋರ್ಟು ಕಚೇರಿ, ಡಿಸ್ಪ್ಯೂಟ್ಸು, ಟೆರರಿಸಮ್ಮು, ಎಲ್ಲ ಏನು ಹಾಸು ಹೊಕ್ಕಾಗಿರುವ ಪ್ರಪಂಚ ನಾನು ಯಾಕೆ ಹುಟ್ಟಿದೆ? ಅದಕ್ಕಿಂತ ಒಂದು ಹಿಂದೆಯೋ ಮುಂದೆಯೋ ಇದು ಯಾವುದು ಇಲ್ಲದೇ ಇದ್ದಾಗ ನಾನು ಯಾಕೆ ಹುಟ್ಟಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ಜಿಜ್ಞಾಸು ಅವನ ಮನಸ್ಸಿನಲ್ಲಿ ಚರ್ಚೆ ಮಾಡ್ತಾನೆ. ಆವಾಗ ಅವನಿಗೆ ಏನು ಅನ್ನಿಸ್ತದೆ ಅಂದರೆ, ಈ ಪ್ರಶ್ನೆ ಹಾಕಿಕೊಂಡಾಗ ನಮಗೆ ನಾವು ಎಲ್ಲ ಮತದರ್ಶನ ವಿಜ್ಞಾನಿಗಳಿಗೆ ಹಿನ್ನೆಲೆಯಾದ ಯಾವುದರಿಂದ ಈ ಸಮಸ್ತ ಈ ವಸ್ತು ಪ್ರಪಂಚ ಏನು ಹೊರಹೊಮ್ಮಿದೆ ಅವೆಲ್ಲವನ್ನು ಒಳಗೊಂಡ ಅವನ್ನೆಲ್ಲ ಮೀರಿರುವ ಗುಹ್ಯವಿದ್ಯೆಯನ್ನು ನಾವು ಅನುಸರಿಸಬೇಕು. ಇದು ವಾಸ್ತವ ಪ್ರಪಂಚ ಒಂದು, ವಸ್ತು ಪ್ರಪಂಚ ಒಂದು. ನಾವು ವಾಸ್ತವ ಪ್ರಪಂಚಕ್ಕೆ ಆಧಾರವಾಗಿರೋದು, ವಸ್ತು ಪ್ರಪಂಚಕ್ಕೆ ಆಧಾರವಾಗಿರೋದು ವಾಸ್ತವ ಪ್ರಪಂಚ. ಆ ವಾಸ್ತವತೆ ನಾವು ಗ್ರಹಿಸಿದಾಗ ನಮಗೆ ಈ ಗುಹ್ಯ ವಿದ್ಯೆ ನಾವು ಅನುಸರಿಸಬೇಕಾಯ್ತು. ಈ ಗುಹ್ಯ ವಿದ್ಯೆ ಅಥವಾ ಇದರದ ಒಂದು ಗುಪ್ತ ವಿದ್ಯೆಯ ಮೂಲ ಪ್ರಮೇಯ ಏನು ಹೇಳುತ್ತೆ ಅಂತ ಅಂದರೆ, ಒಂದು ಏಕ ಅನಂತ ಅದ್ವಿತೀಯ ಅಮಿತ, ಏಕ ಅನಂತ ಅದ್ವಿತೀಯ ಅಮಿತ, ಇನ್ನೊಂದಿಲ್ಲ ಅದು ಬಿಟ್ಟರೆ. ಏನು ಈ ವಸ್ತು ಪ್ರಪಂಚ ಏನು ನೋಡ್ತಾ ಇದ್ದೀವಿ ಹಿನ್ನೆಲೆಯಾಗಿರೋದು, ಒಂದು ವಾಸ್ತವಿಕ ಪ್ರಪಂಚ ಏನಿದೆ ಅದು ನಿಜವಾದ್ದು, ಇದೆಲ್ಲ ಭ್ರಮೆ, ಇದು ಬದಲಾವಣೆ ಆಗ್ತಾ ಇರ್ತದೆ, ನಿರಂತರವಾಗಿ ಬದಲಾವಣೆ ಆಗೋದ್ರಿಂದ ಇದು ನಿಜವಾದ ಶಾಶ್ವತವಾದ ಆನಂದನ ಇದರಲ್ಲಿ ನಾವು ಕಾಣಕ್ಕಾಗಲ್ಲ. ಈಗ ಇರುವ ನಮ್ಮ ಮುಂದೆ ಈಗ ಇದ್ದ ಇರುವ ಈಗ ಹಿಂದೆ ಇದ್ದಂತ ಈಗ ಇರುವ ಮುಂದೆ ಬರುವುದಕ್ಕೆಲ್ಲಕ್ಕೂ ಮೂಲವಿಲ್ಲದ ಮೂಲ, ಅದಕ್ಕೆ ಮೂಲ ಇಲ್ಲ, ನಮಗೆಲ್ಲ ಮೂಲ ಇದೆ, ಅದಕ್ಕೆ ಬೇರಿಲ್ಲ, ರೂಟ್ಲೆಸ್ ರೂಟ್ ಅಂತ ಹೇಳ್ತಾರೆ. ಅಂದರೆ ಅದು ಯಾವಾಗಲೂ ಇರೋದು, ನಿರಂತರವಾಗಿರೋದು, ಹಿಂದೆ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ, ಅದು ಯಾವ ಬದಲಾವಣೆ ಆಗದು, ಅದ್ವಿತೀಯ. ಅದ್ವಿತೀಯ ಅಂದರೆ ಅದಕ್ಕೆ ಇನ್ನೊಂದು ಬೇರೆದಿಲ್ಲ, ಅದಕ್ಕೆ ಹೋಲಿಕೆನೇ ಇಲ್ಲ. ಅದಕ್ಕೆ ಅಂಥದ್ದು ಒಂದು ಜಗತ್ತನ್ನ ಆಳ್ಕೊಂಡು ಹೋಗ್ತಾ ಇದೆ. ಅದನ್ನು ನಾವು ಈ ಗುಪ್ತ ವಿದ್ಯೆಯಲ್ಲಿ ಮೂಲ ಸಿದ್ಧಾಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಇಲ್ಲಿ ವಿಶ್ವ ಏನು ನಾವು ಕಾಣ್ತಾ ಇದ್ದೀವಿ, ವಸ್ತು ಪ್ರಪಂಚ, ಇದರ ಅನಂತತೆನ ನಾವು ಅಳೆಯಕ್ಕಾಗಲ್ಲ. ಇದು ಅಪರಿಮಿತ, ಎಲ್ಲ ಇಲ್ಲದ, ಕಾಲಕಾಲಕ್ಕೆ ಎಣಿಕೆ ಸಿಗದ ಅಸಂಖ್ಯಾತರ ಬ್ರಹ್ಮಾಂಡಗಳು ನಿರಂತರವಾಗಿ ವ್ಯಕ್ತವಾಗಿ ಮತ್ತೆ ಮರೆಯಾಗುವ ಒಂದು ಸಮತಲವಾದ ಮೈದಾನ. ಈ ಅನಂತತೆನ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಇದು ಅಜ್ಞಾತ ಅವ್ಯಕ್ತ ಅಕ್ಷರ, ಕಾಣಿಸೋದಿಲ್ಲ ನಮಗೆ ಇದು. ಈ ವಾಸ್ತು ಪ್ರಪಂಚ, ವಸ್ತು ಪ್ರಪಂಚ ನೋಡಿ ನೋಡಿ ನಮಗೆ ಈ ವಾಸ್ತವತೆ ನಮಗೆ ಅರ್ಥವಾಗ್ತಾ ಇಲ್ಲ. ಯಾಕೆಂದ್ರೆ ನಾವು ಯಾವಾಗಲೂ ವಸ್ತು ಪ್ರಪಂಚದಲ್ಲಿ ಮುಳುಗಿರೋದ್ರಿಂದ ವಾಸ್ತವ ಪ್ರಪಂಚಕ್ಕೆ ನಮ್ಗೆ ಅಷ್ಟೊಂದು ಅರಿವಾಗೋದಿಲ್ಲ. ಇದನ್ನ ಈ ಸಮುದ್ರದಲ್ಲಿ ಅಲೆಗಳು ಬಂದಾಗೆ ವಿಶ್ವಗಳು ಈ ಅಜ್ಞಾತ ಅಕ್ಷರದಿಂದ ಅಕ್ಷರದಲ್ಲಿ ಅನುಕ್ರಮವಾಗಿ ಕ್ರಮಬದ್ಧವಾಗಿ ನಿರಂತರವಾಗಿ ಉದಯಿಸ್ತವೆ, ಹೊರಹೊಮ್ಮತಾ ಇರ್ತವೆ ಮತ್ತು ಅದರಲ್ಲೇ ಲೀನ ಆಗ್ತಾ ಇರ್ತವೆ, ಅಂತರ್ಧಾನ ಆಗ್ತಾ ಇರ್ತವೆ. ಈ ಅಕ್ಷರದಿಂದ ಸಮಸ್ತ ಜಗತ್ತು ಪ್ರಕಟವಾಗ್ತಾ ಇರ್ತದೆ ಮತ್ತೆ ಅದರಲ್ಲೇ ಲಯವಾಗ್ತಾ ಇರ್ತದೆ. ಈ ಪ್ರಕಟವಾದ ಸ್ಥಿತಿಯನ್ನು ಬ್ರಹ್ಮದ ದಿನವೆಂದು ಮತ್ತು ಲಯವಾಗಿ ಮರೆಯಾಗುವ ದಿನವನ್ನು ಬ್ರಹ್ಮನ ರಾತ್ರಿ ಎಂದು ವಿವರಿಸ್ತಾರೆ. ಇದನ್ನು ಈ ಭೌತ ವಿಜ್ಞಾನಿ ಭೌತಿಕ ಶಾಸ್ತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ಅವರು ಪ್ರಕೃತಿ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಅದನ್ನ ಗಮನಿಸಿ ಇದು ದಿನ ರಾತ್ರಿ, ಹುಟ್ಟು ಸಾವು, ನಿದ್ರೆ ಮತ್ತು ಎಚ್ಚರ, ಋತುಮಾನಗಳು ಅನುಕ್ರಮವಾಗಿ ಒಂದಾದರನ್ನೊಂದು ಒಂಥರ ನಿರಂತರವಾಗಿ ಸುತ್ತಾ ಇರ್ತವೆ. ಈ ಜಗದುತ್ಪತ್ತಿ, ವಿಕಸನ ಮತ್ತು ಅಂತರ್ಧಾನ ಆದಿ ಅಂತ್ಯವಿಲ್ಲದೆ ಇದು ಕಾಲಚಕ್ರ ನಿಯಮಾನುಸಾರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಈ ಮೂಲಭೂತ ನಿಯಮವು ಇದು ದೋಷರಹಿತ, ಇದೊಂದು ನಿಯಮ. ಈ ರಾತ್ರಿ ಹಗಲು, ಹುಟ್ಟು ಸಾವು, ಈ ಏನು ನಿರಂತರವಾಗಿ ನಡೀತಾ ಇದೆ, ಇದು ಒಂದು ನಿಯಮಬದ್ಧವಾಗಿ ನಡೀತಾ ಇದೆ, ಯಾರು ನಿಲ್ಸಕ್ಕಾಗದು. ಇದು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ತತ್ವದರ್ಶಿಗಳು, ಇದು ದೋಷರಹಿತ, ಸರ್ವತಂತ್ರ, ಸ್ವತಂತ್ರ, ನಿರ್ಬಂಧರಹಿತ, ಶಾಶ್ವತ, ನಿರ್ದಿಷ್ಟ, ಸಾರ್ವತ್ರಿಕ, ವಿಶ್ವಾತ್ಮಕ ಎಂದು ನಾವು ಸುಲಭವಾಗಿ ಇದನ್ನ ಗ್ರಹಿಸಬಹುದು. ಇದು ನಿರ್ವಂಚನೆ ಇಲ್ಲ, ಕ್ರಮಬದ್ಧವಾಗಿ ಕಾಲಕಾಲಕ್ಕೆ ಏನು ನಡಿಬೇಕು ಅದನ್ನ ನಡ್ಕೊಂಡು ಹೋಗ್ತಾ ಇದೆ. ಸೊ ಈ ಮುಂದೆ ಈ ಜಗದ್ ಉತ್ಪತ್ತಿ ಹೇಗಾಯ್ತು, ಈ ಮೊದಲ ಹಂತದಲ್ಲಿ ನಾವು ವಸ್ತು ಪ್ರಪಂಚ ಹೇಗೆ ಬಂತು, ನಾವೆಲ್ಲ ಜೀವಿಗಳು ಹೇಗೆ ಬಂದು ಈ ಜಗತ್ತಲ್ಲಿ ಹೇಗೆ ಸೃಷ್ಟಿಯಾಯಿತು ಅಂತ ಮುಂದಕ್ಕೆ ಅದನ್ನು ವಿವರಿಸ್ತಾರೆ. ಇದು ಏನು, ಮೊದಲ ಹಂತದಲ್ಲಿ ನಮಗೆ ತಿಳಿಯದಿರುವ ಮೂಲ, ನಮಗೆ ಕಾಣಿಸಿದ ವಸ್ತು ಪ್ರಪಂಚ ಏನಿದೆ, ಅದರದ ಮೂಲ ಏನಿದೆ, ಅದು ಅಚಿಂತನೀಯ ಮತ್ತು ಅವರ್ಣನೀಯ. ಇಟ್ ಈಸ್ ಅನ್ಥಿಂಕಬಲ್ ಆ್ಯಂಡ್ ಅನ್ಸ್ಪೀಕಬಲ್ ಅಂತ ಹೇಳ್ತಾರೆ. ಈ ಸತ್ತತ್ವದ ಒಂದು ಅಂಶ ಏಕ ವಿಶ್ವಾತ್ಮ ಪ್ರಕಟ ಆಯ್ತದೆ, ಅಥವಾ ಬ್ರಹ್ಮ ಅಂತ ಹೇಳ್ತಾರೆ ಇದಕ್ಕೆ. ಇದು ಈಗ ನಮ್ಮಲ್ಲಿರೋ ಒಂದು ಏನು ಚೈತನ್ಯ ಅಮರ, ಅದಕ್ಕೆ ಅಕ್ಮಾದೇವ ಹೇಳ್ತಾರೆ ಸಾವಿಲ್ಲದವ, ಕೇಡಿಲ್ಲದವ, ರೂಪಿಲ್ಲದವ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ಸಾವಿಲ್ಲ, ಕೇಡಿಲ್ಲ, ರೂಪಿಲ್ಲ, ನಿರಂತರ ಮತ್ತು ಅದು ಅಖಂಡ ತತ್ವ, ವಿಶ್ವಾತ್ಮನ ಅವಿಭಾಜ್ಯ. ಪುರುಷಾತ್ಮನ ಮೇಲಿರೋನು ಅವನು ಈ ಅಮರ ಎಂದೆಂದಿಗಿರುವ ಪುರುಷಾತ್ಮನು, ಈ ಅಖಂಡ ತತ್ವದ ವಿಶ್ವಾತ್ಮನ ಅವಿಭಾಜ್ಯ. ಈ ಪುರುಷಾತ್ಮನು ವಿಶ್ವಾತ್ಮನಿಂದ ಹೊರಹೊಮ್ಮಿ ಪೂರ್ಣಾವಧಿಯ ನಂತರ ಅವನಲ್ಲೇ ಐಕ್ಯವಾಗುವನು. ಅದರಿಂದ ಇವನಿಗೆ ಯಾತ್ರಿಕ ಅಂತ ಹೇಳಿದ್ರು, ಪಿಲಿಗ್ರಿಮ್. ನಾವೆಲ್ಲ ಪಿಲಿಗ್ರಿಮೇಜ್, ನಾವೆಲ್ಲ ಪಿಲಿಗ್ರಿಮೇಜ್ ಮಾಡಿ ನಮ್ಮ ಗಮ್ಯ ಸ್ಥಾನ ಏನಿದೆ ಅದಕ್ಕೆ ನಾವು ಮೂಲಕ್ಕೆ ನಾವು ಸೇರಲೇಬೇಕು. ಸೊ ಈ ರೀತಿ ಜಗದ್ ಉತ್ಪತ್ತಿಯ ಮೊದಲ ಹಂತದಲ್ಲಿ ಒಂದೇ ಪ್ರಜ್ವಲಿತ ಅಗ್ನಿಕುಂಡದಿಂದ ಅನೇಕ ಸಾರೂಪ ಕಿರಿಗಳು ಉತ್ಪತ್ತಿಯಾಗುವಂತೆ, ಏಕವು ಅದ್ವಿತೀಯವಾದ ಆ ವಿಶ್ವಾತ್ಮನಿಂದ ಅಸಂಖ್ಯಾತ ಜೀವಾತ್ಮಗಳು ಹೊರಹೊಮ್ಮಿ ಪ್ರಕಟವಾಗುವು. ಜೀವಾತ್ಮಗಳು ಮತ್ತು ಬ್ರಹ್ಮದ ಮೂಲ ಏಕತ್ವ. ಆ ಒಂದು ಏಕತೆ ಅನ್ನೋದು ಈ ಗುಪ್ತವಿದ್ಯೆಯ ಮೂಲ ಪ್ರತಿಪಾದನೆ. ಏಕತೆ ಅನ್ನೋದು ನಾವು ಮರೆತು ಇವತ್ತು ಆ ಮರ್ತಿರೋದ್ರಿಂದ ಮನುಷ್ಯನ ಅಜ್ಞಾನದಲ್ಲಿ ಇವತ್ತು ಅವನು ಇಷ್ಟೊಂದು ಜಂಜಾಟದಲ್ಲಿ ಮುಳುಗಿರೋದು ಅಂತ ನನಗೆ ಈ ಒಂದು ಗುಪ್ತವಿದ್ಯೆಯ ಮೂಲ ಸಿದ್ಧಾಂತ ಪ್ರತಿಪಾದನೆ ಇದು. ಅಂದರೆ ಆದ್ದರಿಂದ ಜೀವಾತ್ಮ ಒಂದೊಂದೂ ಬ್ರಹ್ಮದ ಅಥವಾ ವಿಶ್ವಾತ್ಮದ ಪ್ರತಿರೂಪಗಳಾದ್ರಿಂದ ಸಾಮಾನ್ಯವಾಗಿ ದಿವ್ಯತೆ, ಸರ್ವಜ್ಞತೆ ಮತ್ತು ಸರ್ವಶಕ್ತತೆ, ಸರ್ವವ್ಯಾಪಕತೆ ಈ ಪ್ರತಿ ಜೀವಾತ್ಮನಿಗೂ ಸ್ವಾಭಾವಿಕವಾಗಿ ಇರ್ತದೆ. ಅಂದರೆ ಇದು ಬೀಜರೂಪದಲ್ಲಿದೆ. ನಾವು ಯಾವಾಗ ಅಗ್ನಿಕುಂಡದಿಂದ ಈ ಪುರುಷಾತ್ಮ ಸಿಡಿದು ಬಂದು ಅವೆಲ್ಲ ಪುರುಷಾತ್ಮ ವಿಶ್ವಾತ್ಮನ ಒಂದು ಅಂಶ ನಮ್ಮೆಲ್ಲೆಲ್ಲರೂ ಅಂತರ್ಗತವಾಗಿದೆ. ಪ್ರತಿ ಅಣುವಿನಲ್ಲೂ ಅದು ಅಂತರ್ಗತವಾಗಿದೆ. ಇದು ಸುಪ್ತವಾಗಿದೆ, ಬೀಜ ರೂಪದಲ್ಲಿದೆ. ಈಗ ಬೀಜ ನಾವನ್ನು ತಗೊಂಡಾಗ ಅದರಲ್ಲಿ ಮರ, ಬೇರು, ಕಾಂಡ, ಹೂವು, ಎಲೆ, ಹಣ್ಣು ಎಲ್ಲವ ಅಡಕವಾಗಿರ್ತದೆ ಬೀಜದಲ್ಲಿ. ಅದೇ ರೀತಿ ನಮ್ಮ ಪುರುಷಾತ್ಮನಲ್ಲಿ ನಮ್ಮಲ್ಲಿ ಏನಿದೆ ನನ್ನಲ್ಲಿ ಆ ಅಂಶ, ಅದರಲ್ಲಿ ಎಲ್ಲವೇ ಆ ವಿಶ್ವಾತ್ಮನ ಒಂದು ಪ್ರತಿಯೊಂದು ಅಂಶನೂ ಅದರಲ್ಲಿ ಸರ್ವಜ್ಞತೆ, ಸರ್ವವ್ಯಾಪಕತೆ ಮತ್ತು ಸರ್ವಶಕ್ತತೆ ಎಲ್ಲ ಅಣುವಿನಲ್ಲಿ ತುಂಬಿ ತುಳುಕ್ತಾ ಇದೆ. ಈ ರೀತಿ ಅಂತರ್ಗತವಾಗಿರುವ ಈ ಸರ್ವಜ್ಞತ್ವ, ಸರ್ವಶಕ್ತತೆ ಮತ್ತು ದಿವ್ಯತೆಯನ್ನು ಮತ್ತೆ ಈ ಜಗತ್ತಿನಲ್ಲಿ ಇಹದಲ್ಲಿ ಈ ನಾವು ಬದುಕಿರುವ ಬದುಕು ಬಾಳಿನಲ್ಲಿ ಸಂಪೂರ್ಣವಾಗಿ ವಿಕಸಿಸಿ ಅದನ್ನು ಮತ್ತೆ ನಾವು ಆ ನಮ್ಮ ಮೂಲಕ್ಕೆ ಏನು ಆ ಗಮ್ಯ ಸ್ಥಾನ ಏನಿದೆ ಅಲ್ಲಿ ಸೇರಕ್ಕೋಸ್ಕರನೇ ಈ ವಿಶ್ವ ಅಸ್ತಿತ್ವಕ್ಕೆ ಬಂದಿರೋದು. ಈ ವಿಶ್ವವು ಈ ಉದ್ದೇಶಕ್ಕಾಗಿ ಈ ಪುರುಷಾತ್ಮ ಈ ಉದ್ದೇಶ ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಇವನು ನಿತ್ಯ ಅಶರೀರ, ಇವನು ನಿತ್ಯ ಅಂತ ಇವನು, ಇವನಿಗೆ ಅನಿತ್ಯ ಅಲ್ಲ ಅವನು. ನಾವು ಶರೀರ ಇಟ್ಕೊಂಡಿರಿಂದ ನಾವು ಅನಿತ್ಯರು, ಆದರೆ ಪುರುಷಾತ್ಮ ನಿತ್ಯ ಅವನು. ಅಶರೀರ, ಇವನಿಗೆ ಶರೀರವಿಲ್ಲ. ಜೀವಾತ್ಮಗಳು ಅನಿತ್ಯ ಶರೀರಗಳನ್ನು, ಅನಿತ್ಯವಾದ ಶರೀರಗಳನ್ನು ಉತ್ಪತ್ತಿ ಮಾಡಿ ಅವುಗಳಲ್ಲಿ ಪ್ರವೇಶಿಸಿ ಶರೀರ ಪ್ರಜ್ಞೆಯನ್ನು ಪಡಿತಾ. ಈ ಏನು ಪತಂಜಲಿಯವರು ಒಂದು ಕಡೆ ಅವರ ಅಫಾರಿಸಮ್ನಲ್ಲಿ ಹೇಳ್ತಾರೆ, ದಿ ಯೂನಿವರ್ಸ್ ಎಕ್ಸಿಸ್ಟ್ ಫಾರ್ ದಿ ಸೇಕ್ ಆಫ್ ದಿ ಸೋಲ್ಸ್ ಎಕ್ಸ್ಪೀರಿಯನ್ಸ್ ಅಂಡ್ ಎಮೆನ್ಸಿಪೇಷನ್ ಅಂತ ಹೇಳ್ತಾರೆ. ಅಂದರೆ ಜಗತ್ತು ಏನು ಸೃಷ್ಟಿಯಾಗಿರೋದು, ಆತ್ಮನ ಒಂದು ಬೆಳವಣಿಗೆ, ವಿಕಾಸ ಮತ್ತು ಅವನ ಪೂರ್ಣತ್ವವನ್ನು ಪಡೆಯೋಕ್ಕೋಸ್ಕರನೇ ಈ ವಿಶ್ವ ಇವತ್ತು ಉದ್ಭವ ಆಗಿರೋದು. ಅಂದರೆ ವಿಶ್ವ ವಿಕಸನ ಕ್ರಮಾನುಸಾರ ಪ್ರತಿ ಜೀವಾತ್ಮನ ಪ್ರಯಾಣ ತನ್ನ ಜೀವನದ ಪೂರ್ಣಾವಧಿವರೆಗೂ ಪುನರ್ಜನ್ಮ ಚಕ್ರಗತಿಯ ಮತ್ತು ಕರ್ಮಚಕ್ರದ ನಿಯಮಾನುಸಾರವಾಗಿ ನಡೀತಾ ಇರ್ತದೆ. ಇವನು ಪುನರ್ಜನ್ಮ ಪಡಿತಾ ಪಡಿತಾ ಅದು ಕರ್ಮದೊಂದು ಚಕ್ರಗತಿ ಇದೆ, ಪುನರ್ಜನ್ಮ ಕರ್ಮ ಚಕ್ರಗತಿ, ಅದರ ಪ್ರಕಾರ ನಿಯಮಾನುಸಾರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಇಲ್ಲಿ ಇದು ನಿಜವಾದ ಆತ್ಮನ ಕಡ್ಡಾಯ ಯಾತ್ರೆ. ಅಂದರೆ ನಮ್ಮ ಗಮ್ಯಸ್ಥಾನ ಏನಿದೆ, ನಾವು ಮೂಲದಿಂದ ಏನು ಸಿಡಿದು ಬಂದಿದೆ ಆ ಮೂಲಕ್ಕೆ ಮತ್ತೆ ನಾವು ಹೋಗಬೇಕಾಗಿರೋದ್ರಿಂದ ಇದು ಪ್ರತಿಯೊಬ್ಬ ಪುರುಷಾತ್ಮನ ಒಂದು ಕಡ್ಡಾಯ ಯಾತ್ರೆ. ನಾವೆಲ್ಲನೂ ಆ ಯಾತ್ರೆಯಲ್ಲಿ ಯಾತ್ರಿಕರು. ನಾವೆಲ್ಲ ನಮ್ಮ ಯಾತ್ರೆ ಈ ಭೌತಿಕ ಜೀವನದಲ್ಲಿ ಇಲ್ಲೇ ಇದ್ದು ಇಲ್ಲೇ ಸುತ್ತಿ ಕೊನೆಗೊಳಿಸೋ ಅದಲ್ಲ. ಪ್ರತಿ ನಮ್ಮ ಜನ್ಮದಲ್ಲಿ ನಾವು ಏನು ಅನುಭವ ಪಡೆದು ಇದನ್ನ ಇದು ನಂದಲ್ಲ, ಈ ಒಂದು ಪ್ರಪಂಚ ನಂದಲ್ಲ, ನಿಜವಾದ ಪ್ರಪಂಚಕ್ಕೆ ನಾನು ಹೋಗ್ಬೇಕು ಅನ್ನೋದೇ ನಮ್ಮ ಆತ್ವರಿತಾ ಇರ್ತದೆ, ನಮ್ಮ ಜೀವನದಲ್ಲಿ ಮಿಡಿತಾ ಇರ್ತದೆ. ಸೊ ಈ ರೀತಿ ಪ್ರತಿ ಜೀವಾತ್ಮನು ಭೂತಗಣಗಳಿಂದ ಖನಿಜ ಸಸ್ಯ ಪ್ರಾಣಿಗಳಲ್ಲಿ ಕ್ರಮೇಣ ವಿಕಾಸ ಹೊಂದುತ್ತಾ ರೂಪ, ಇದರಲ್ಲಿ ವಿಕಾಸ ಅಂದ್ರೆ ಎರಡು ವಿಧದಲ್ಲಿ ವಿಕಾಸ ನಡೀತಾ ಇರ್ತದೆ. ಒಂದು ರೂಪ ವಿಕಾಸ, ಮತ್ತೆ ಇನ್ನೊಂದು ಜೀವ ವಿಕಾಸ, ಎರಡು ಒಟ್ಟೊಟ್ಟಿಗೆ ನಡೀತಾ ಇರ್ತದೆ. ಈ ರೀತಿ ನಮ್ಮಲ್ಲಿ ಈ ಖನಿಜ ವರ್ಗದಿಂದ ಭೂತ ವರ್ಗದಿಂದ ಪ್ರಾಣಿ ವರ್ಗದವರೆಗೆ ವಿಕಾಸ ಹೇಗೆ ಅಂದರೆ ಇದು ಪ್ರಕೃತಿ ಪ್ರೇರಣೆ ಮೂಲಕ ನಡೀತಾ ಇರ್ತದೆ. ನ್ಯಾಚುರಲ್ ಇಂಪಲ್ಸ್, ಪ್ರಕೃತಿಗೆ ಏನು ಅದರ ನಿಯಮ ಏನಿದೆ ಅದರ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಈ ವಿಕಾಸ. ಈಗ ನೋಡಿ, ಮರ ಗಿಡ ಪ್ರಾಣಿ ಪಕ್ಷಿಗಳು ಒಂದು ನಿಯಮದ್ವಾದ ನಿಯಮದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಈ ಮರ ಈಗ ಒಂದು ತೆಂಗಿನ ಮರ ನೆಟ್ಟರೆ ಆ ತೆಂಗಿನ ಮರ ಹೇಗೆ ಇರಬೇಕು ಅದೇ ಪ್ರಕಾರ ಅದು ಬೆಳೀತಾ ಇರ್ತದೆ. ಆದರೆ ಮಾನವನಿಗೆ ಬಂದಾಗ ಇವನಿಗೆ ಜೀವಾತ್ಮಗಳು ಮಾನಸಿಕ ಪ್ರಜ್ಞೆ ಏನು ಬರ್ತದೆ, ಇದ್ರೆ ಮಾನಸಿಕ ಪ್ರಜ್ಞೆ ಬಂದಾಗ ಇವನಿಗೆ ಇವನು ಇಂಡಿಪೆಂಡೆಂಟ್, ಸ್ವತಂತ್ರ ಆಗ್ತಾನೆ ಇವನು. ಇವನಿಗೆ ಇವನ ಪ್ರಗತಿ ಯಾವಾಗ ಸ್ವಯಂ ಪ್ರೇರಿತ ಸ್ವಪ್ರಯತ್ನದ ಮೂಲಕವೇ ನಡೀಬೇಕಿದೆ. ಇವನು ಸ್ವಪ್ರಯತ್ನ ಇಲ್ದೇನೆ ಅಥವಾ ಸ್ವಯಂ ಪ್ರೇರಿತ ಇಲ್ದೇನೆ ನಮ್ಮ ವಿಕಾಸ ಸಾಧ್ಯವಿಲ್ಲ. ಮುಂದೆ ಇದು ಸ್ವಪ್ರಯತ್ನದ ಮೂಲಕ ತಾನು ಮಾಡಿದ ಕರ್ಮಗಳ ಒಂದು ಪ್ರತಿಬಂಧಕ ಫಲಾನುಭವಗಳಿಂದ ಏನು ಕರ್ಮ ಮಾಡ್ತೀವೋ ಅದರ ಫಲ ಬರುತ್ತಲ್ಲ, ಆ ಫಲದ ಮತ್ತು ಕರ್ಮಗಳ ಒಂದು ನಿಯಮದ ಒಂದು ಚೌಕಟ್ಟಿನಲ್ಲಿ ಅದನ್ನು ಅನುಭವಿಸ್ತಾ ಅದನ್ನು ತಡೆ ಹಾಕ್ತಾ ಅದರಿಂದ ಅವನು ಕಟ್ಟಾಕ್ತಾ ಆ ಚೌಕಟ್ಟಿನಲ್ಲಿ ಅದರಲ್ಲಿ ಕಷ್ಟ ಸುಖಗಳನ್ನು ಎಲ್ಲ ಅನುಭವಿಸ್ತಾ ಮುಂದುವರಿತಾ ಇರ್ತಾನೆ. ಈ ರೀತಿ ಪ್ರತಿ ಜೀವಾತ್ಮನು ಅತಿ ಸರಳ ಕ್ರಿಮಿಕೀಟಗಳಿಂದ ಹಿಡಿದು ಅತ್ಯುನ್ನತ ಮಾನಸಿಕ ಪ್ರಜ್ಞೆಯ ತನಕ ಏರುವನು. ಈ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಲು ಅವನು ಈ ರೀತಿ ಉನ್ನತ ಮಟ್ಟದ ಪ್ರಜ್ಞೆಯ ತನಕ ಏರುವವರಿಗೆ ಅವನಿಗೆ ಯಾವ ಸ್ವತಂತ್ರ ಅಸ್ತಿತ್ವ ಸಾಧ್ಯವಿಲ್ಲ. ಈಗ ಮುಂದೆ ಈ ಸಿದ್ಧಾಂತ ಏನು ಹೇಳ್ತಂದ್ರೆ, ಮಾನವನಿಗೆ ತನ್ನ ಪುನರ್ಜನ್ಮ ಚಕ್ರದ ಸುದೀರ್ಘ ಕಾಲಾವಧಿಯಲ್ಲಿ ದೇಹಧಾರಣೆಗಳು ಮಾಡಿ ಸ್ವಪ್ರಯತ್ನ ಮತ್ತು ಯೋಗ್ಯತೆಯ ಮೂಲಕ ಸಾಧಿಸಿದ ಶಕ್ತಿ ಸಾಮರ್ಥ್ಯಗಳು ಸಿದ್ಧಿಗಳೇ ಹೊರತು ಮತ್ತಾವ ಅವನಿಗೆ ದತ್ತಿಯಾಗಲಿ ಸವಲತ್ತಾಗಲಿ ಅಥವಾ ಬಹುಮಾನ ಎಲ್ಲಿಂದಲೂ ಯಾರಿಂದಲೂ ದೊರಕೋದಿಲ್ಲ. ಇದನ್ನು ನಾವು ಚೆನ್ನಾಗಿ ಮಂದಟ್ಟು ಮಾಡಿಕೊಂಡಿರ್ಬೇಕು. ಯಾಕೆಂದರೆ ಇದು ಮಾನವನಿಗೆ ಈ ಮಾನಸಿಕ ಪ್ರಜ್ಞೆ ಅಂಕುರಿಸಿದಾಗ ಇವನು ಸೆಲ್ಫ್ ಕಾನ್ಸಿಯಸ್ ಬೀಯಿಂಗ್ ಆದಮೇಲೆ ಸ್ವತಂತ್ರವಾಗಾದ್ಮೇಲೆ ಅವನಿಗೆ ಅವನು ಏನು ಸಾಧಿಸಬೇಕಾದ್ರೂ ಅವನು ಸ್ವಪ್ರಯತ್ನ ಮತ್ತು ಯೋಗ್ಯತೆ ಅನುಸಾರವಾಗಿ ಅವನ ವಿಕಾಸ ಮುಂದುವರಿತಾ ಇರ್ತದೆ. ಅವನು ಮಾಡಿದಂಥ ಕರ್ಮಗಳು, ಫಲಾಫಲಗಳು, ಕೆಟ್ಟದ್ದು ಒಳ್ಳೆಯದನ್ನು ಅನುಭವಿಸ್ಕೊಂಡು ಅವನು ಇದರಲ್ಲಿ ಮುಂದುವರಿತಾ ಹೋಗ್ತಾನೆ. ಸೊ ಈ ರೀತಿ ಅವನು ಸಕಲ ಜೀವಾತ್ಮರು ಮೂಲ ಸಾರದಲ್ಲಿ ಏಕವು ಅದ್ವಿತೀಯವಾದ ವಿಶ್ವಾತ್ಮನ ಒಂದು ಅಂಶ. ಆದ್ದರಿಂದ ವಿಕಾಸದ ಹಾದಿಗೆ ಬಂದಾಗ ಅವನಲ್ಲಿ ವಿವಿಧ ಹಂತಗಳು ಬೆಳೀತಾ ಹೋಗ್ತಾನೆ. ಮಾನಸಿಕ ಪ್ರಜ್ಞೆ ಬೆಳೆದಂಗೆ ಅವನಲ್ಲಿ ಹಂತ ಹಂತವಾಗಿ ಅವನು ವಿಕಾಸ ನಡೀತಾ ಇರ್ತದೆ. ಮತ್ತು ಕರ್ಮ ಮತ್ತು ಪುನರ್ಜನ್ಮಗಳ ಅನುರೂಪವಾದ ವಿವಿಧ ಗುಣಲಕ್ಷಣಗಳನ್ನು ಅವನು ಪಡಿತಾ ಇರ್ತಾನೆ. ಅವನ ವಿಕಾಸ ಆದಂಗಾದಂಗೆ ಅವನು ಮೂಲದಲ್ಲಿ ಏಕವು ಅದ್ವಿತೀಯವಾಗಿದ್ರು ಆಗಿದ್ರು ಈ ವಿಕಾಸದ ಈ ಏನದು ಈ ಭೌತಿಕ ಪ್ರಪಂಚಕ್ಕೆ ಬಂದು ಈ ಶರೀರಗಳನ್ನ ಪಡೆದ್ಮೇಲೆ ಅವನ ವಿಕಾಸ ಅವನಲ್ಲಿ ವಿವಿಧ ಹಂತಗಳಲ್ಲಿ ಕರ್ಮ ಮತ್ತು ಪುನರ್ಜನ್ಮಗಳ ಅನುಸಾರವಾಗಿ ಅನುರೂಪವಾದ ವಿವಿಧ ಗುಣಲಕ್ಷಣಗಳು ಅವನಲ್ಲಿ ವ್ಯತ್ಯಾಸಗಳು ಕಂಡು ಬರುವು. ಆದ್ದರಿಂದ ಬಾಹ್ಯದಲ್ಲಿ ಅವನಿಗೆ ಪ್ರತ್ಯೇಕತೆ ಮತ್ತು ವೈವಿಧ್ಯತೆ ಕಂಡು ಬಂದರೂ ಮೂಲತಃ ಎಲ್ಲವೂ ಒಂದೇ, ಎಲ್ಲವೂ ಅದ್ವಿತೀಯವೂ ಆದ ವಿಶ್ವಾತ್ಮವೇ. ಆದ್ದರಿಂದ ವಿಶ್ವ ಭ್ರಾತೃತ್ವ ಸಮರತೆ ಸಮರಸತೆ ಜೀವನದ ಮೌಲ್ಯ, ಇದು ನಿಜವಾದ ಜೀವನದ ಅರ್ಥ. ಯಾಕೆಂದರೆ ನಾವು ಮೂಲ ಏಕವೂ ಅದ್ವಿತೀಯವೂ ಆದ ಒಂದು ಮೂಲದಿಂದ ಎಲ್ಲ ಈ ವಸ್ತು ಪ್ರಪಂಚ ಸಿಡಿದು ಬಂದಿರೋದು. ನಾವು ಏಕತೆಯನ್ನೇ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದನ್ನು ನಾವು ಮರೆತು ಇವತ್ತು ಈ ಬಾಹ್ಯ ರೂಪಗಳು ಮತ್ತು ಗುಣಲಕ್ಷಣಗಳಲ್ಲಿ ವಿವಿಧ ಏನು ಹಂತಗಳಲ್ಲಿ ನಾವು ಹೊಂದಿರೋದ್ರಿಂದ ಜೀವನಗಳಲ್ಲಿ ಪ್ರತ್ಯೇಕತೆ ಮತ್ತು ವೈವಿಧ್ಯತೆ ಕಾಣ್ತಾ ಇದ್ವಿ. ಆದರೆ ಮೂಲ ಸಾರದಲ್ಲಿ ನಾವೆಲ್ಲ ಒಂದೇ, ಏಕ ಅದ್ವಿತೀಯ ತತ್ವದಲ್ಲಿ ನಾವೆಲ್ಲ ನಮ್ಮ ನೆಲೆ ಆತ್ಮಬುದ್ಧಿಯಲ್ಲಿ ನಮ್ಮ ನೆಲೆ ನಿಂತಿರೋದ್ರಿಂದ ನಾವೆಲ್ಲ ಆ ವಿಶ್ವ ಭ್ರಾತೃತ್ವ ಏನಿದೆ ಅದಕ್ಕೆಲ್ಲ ಬದ್ಧವಾಗಿರ್ಬೇಕು. ನಾವು ಬದ್ಧವಾಗಿದ್ದೀವಿ, ನಾವು ಬದ್ಧವಾಗಿರಬೇಕು. ಇದು ಜೀವನದ ನಿಜವಾದ ಅರ್ಥ. ನಮಗೆ ತಿಳಿದಿರುವಂತೆ ನಾವು ಈಗ ಒಂದು ರೂಮ್ನಲ್ಲಿ ಕೂತಿದ್ದೀವಿ. ಈಗಲಿ ಪ್ರತಿಯೊಬ್ಬರು ಉಸಿರಾಡ್ತಾ ಇರ್ತೀವಿ, ಜೀರ್ಣಕ್ರಿಯೆ ನಡೀತಾ ಇರ್ತದೆ, ವಿಸರ್ಜನೆ ನಡೀತಾ ಇರ್ತದೆ, ನಿರಂತರವಾಗಿ ನಡೀತಾ ಇರ್ತದೆ. ಇದೇ ರೀತಿ ನಮ್ಮ ಕಲ್ಪನೆಗಳು, ನಮ್ಮ ಐಡಿಯಾಸ್, ನಮ್ಮ ಆಲೋಚನೆಗಳು, ಭಾವನೆಗಳು, ಅಂತರಂಗದ ಶಕ್ತಿ ವಿಶೇಷಗಳು ಇವೆಲ್ಲ ನಮ್ಮಿಂದ ಹೊರಹೊಮ್ಮತಾ ಇರ್ತವೆ. ನಾವು ನೈತಿಕ ಜೀವಿಯಾದ್ರಿಂದ ಇಲ್ಲಿ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಕಲ್ಪನೆಗಳು ಬಹಳ ಮುಖ್ಯ. ಇದಕ್ಕೆಲ್ಲ ಅಂತರಂಗದ ಶಕ್ತಿ ವಿಶೇಷಗಳು ಅಂತಾರೆ. ಇವು ನಮ್ಮಿಂದ ಹೊರಹೊಮ್ಮಿ ಬೇರೆ ಜೀವಿ ಮೇಲೆ ಇದು ಪರಿಣಾಮ ಬೀರ್ತಾ ಇರ್ತದೆ. ಈ ರೀತಿ ಪ್ರತಿ ಗಳಿಗೆಯಲ್ಲೂ ನಾವು ಒಬ್ಬರಿಗೊಬ್ಬರಿಗೆ ಇಂಟರ್ಚೇಂಜ್ ಮಾಡ್ಕೊಳ್ತಾ ಇತ್ತು, ಅಂದರೆ ವಿನಿಮಯ ಮಾಡ್ಕೊಳ್ತಾ ಇತ್ತು. ಈಗ ಆದ್ರಿಂದ ಪ್ರತಿ ಜೀವಿ ಮಾಡುವ ಸ್ವಾಭಾವಿಕ ಕರ್ಮಗಳು ಇತರೆ ಜೀವಿಗಳ ಮೇಲೆ ವಿಶ್ವದಾದ್ಯಂತ ಪರಿಣಾಮ ಬೀರ್ತಾ ಇತ್ತು ನಾವು. ಸೊ ನಾವು ಈ ರೀತಿ ಒಂದು ವಿನಿಮಯ ಮಾಡಿಕೊಳ್ಳೋದ್ರಿಂದ ನಾವು ಉತ್ಪತ್ತಿ ಮಾಡಿದ ನಮ್ಮ ಕ್ರಿಯೆಯಿಂದ ಉತ್ಪತ್ತಿಯಾದ ಪ್ರತಿಕ್ರಿಯೆ, ಯಾವುದೇ ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇರಲೇಬೇಕು. ಈ ಪ್ರತಿಕ್ರಿಯೆಯಿಂದ ಉತ್ಪತ್ತಿಯಾದ ಪ್ರತಿಕ್ರಿಯೆ ಕರ್ಮ ಮಾಡಿದ ಜೀವಿಗಳ ಮೇಲೆ ಮರುಪರಿಣಾಮ ಬೀರ್ತದೆ. ನಾವೇನು ಪ್ರತಿಕ್ರಿಯೆ ಒಡ್ಡಿ ಅದು ವಿಶ್ವಕ್ಕೆ ವಿಶ್ವಾತ್ಮ ಒಂದು ವಿಶ್ವದಲ್ಲಿ ಏನಿದೆ ಸಮತ ಒಂದು ಸಮರಸ ಒಂದು ಸಾಮರಸ್ಯ ಏನಿದೆ ಅದನ್ನ ನಾವು ಏರ್ಪೇರ್ ಮಾಡಿದಾಗ ಅದು ಕದರ್ದಾಗ ಮತ್ತೆ ಅದು ಮತ್ತೆ ಬ್ಯಾಲೆನ್ಸ್ ಆಗಬೇಕು. ಪ್ರತಿಕ್ರಿಯೆ ನಮ್ಮಲ್ಲಿ ಮತ್ತೆ ವಾಪಸ್ಸು ನಮಗೆ ಬರ್ತಾ ಇರ್ತೇವೆ. ಆ ಪ್ರತಿಕ್ರಿಯೆ ನಾವೇನು ಕ್ರಿಯೆಗೆ ಪ್ರತಿಕ್ರಿಯೆ ಬರ್ತದೆ ಅದು ಮತ್ತೆ ಆ ಜೀವಿಗಳಿಗೆ ಅನುಭವಿಸ್ಬೇಕು, ಸುಖ ದುಃಖವಾಗಿ ಅನುಭವಿಸ್ತೀವಿ ನಾವು. ಇದೇ ಕರ್ಮ ಅಥವಾ ಕ್ರಿಯೆ ಪ್ರತಿಕ್ರಿಯೆ ಅಂತ ಹೇಳ್ತಾರೆ. ಇದು ಕಾರ್ಯಕಾರಣ ಸಂಬಂಧ, ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ಸ್. ಈ ಕರ್ಮ ನಿಯಮ ಬೇರೆಯಲ್ಲ ಅಥವಾ ದೈವ ಬೇರೆಯಲ್ಲ. ನಾವು ದೈವ ಬೇರೆ ಈ ಕರ್ಮ ನಿಯಮ ಬೇರೆ ಅಂತ ಅನ್ಕೊಂಡಿದ್ದೀವಿ. ಕರ್ಮ ನಿಯಮ ಮತ್ತು ದೈವ ಎರಡು ಒಂದೇ. ಈ ವಿಶ್ವ ವಿಕಸನ ನಿಯಮದ ಮೂಲ ಏನೆಂದು ನಮಗೆ ಗೊತ್ತಿಲ್ಲದೆ ಇದ್ರೂ ಮೂಲ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಮನುಷ್ಯನಿಗೆ. ಆದರೆ ತತ್ವದರ್ಶಿಗಳು ನಮ್ಮ ಋಷಿಮುನಿಗಳು ಅದರ ಮೂಲ ಸಂಶೋಧಿಸಿ ಅದು ನಿಷ್ಪಕ್ಷಪಾತ, ವ್ಯಕ್ತಿತ್ವಾತೀತ, ಪರಿಪೂರ್ಣ ನ್ಯಾಯಸಮ್ಮತ ಮತ್ತು ಸರ್ವಸಮ್ಮತೆ ಎಂದು ಅವರು ಘೋಷಿಸಿದ್ದಾರೆ. ಇದು ನ್ಯಾಯಬದ್ಧವಾಗಿ ನಡೀತಾ ಇದೆ, ಇದು ನಿಷ್ಪಕ್ಷಪಾತ, ಇದು ಯಾರಿಗೆ ನಿರ್ವಂಚನೆ ಇಲ್ಲದಂಗೆ, ಯಾರಿಗೆ ನ್ಯಾಯ ಅನ್ಯಾಯ ಇಲ್ಲದಂಗೆ ಸರಿಯಾಗಿ ಇದು ನಡ್ಕೊಂಡು ಹೋಗ್ತಾ ಇದೆ. ಈ ಏನು ಈ ಮೂಲ ಏನು ಈ ನಿಯಮ ಏನಿದೆ, ಆ ಕರ್ಮ ನಿಯಮ ಅದು ಕ್ರಮಬದ್ಧವಾಗಿ ನಿಷ್ಪಕ್ಷಪಾತದಿಂದ ಅದು ನಡ್ಕೊಂಡು ಹೋಗ್ತಾ ಇದೆ. ಈಗ ನಾವು ಮಾಡುವ ಕರ್ಮಗಳು ವಿಶ್ವದ ಒಂದು ಸಮತೋಲನ ಏನಿರ್ತದೆ ಅದನ್ನು ಪಲ್ಲಟಗೊಳಿಸ್ತಾ ಇರ್ತೀವಿ ನಾವು. ಅಂದರೆ ಒಂದು ವಿಶ್ವದಲ್ಲಿ ಏನು ಒಂದು ಸಮತೋಲನ ಇದೆ ಅದನ್ನು ನಾವು ಮಾಡುವಂಥ ಕ್ರಿಯೆಗಳು ಅಥವಾ ಕರ್ಮಗಳು ಅದನ್ನು ಡಿಸ್ಟರ್ಬೆನ್ಸ್ ಆಗ್ಬಹುದು ನಮಗೆ, ಅಂದರೆ ಪಲ್ಲಟಗೊಳ್ತದೆ. ಇದು ಪಲ್ಲಟಗೊಂಡ ಒಂದು ಸಮತೋಲನವನ್ನು ಮತ್ತೆ ನಾವು ಕರ್ಮ ಮಾಡಿದ ಜೀವಿ ಮತ್ತೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು, ಮತ್ತೆ ಮರುಸ್ಥಾಪನೆ ಮಾಡಬೇಕು. ಆಗ ಮರುಸ್ಥಾಪನೆ ಮಾಡಬೇಕಾಗಿರೋದ್ರಿಂದ ಸಹಜವಾಗಿ ಜೀವಿಗಳು ತಾವು ಮಾಡಿದ ಕರ್ಮಗಳ ಪ್ರತಿಫಲವಾಗಿ ಸುಖ ದುಃಖ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ನಾವು ಏನು ವಿಶ್ವದಲ್ಲಿ ಸಾಮರಸ್ಯ ಏನು ಸಮತೋಲನ ಏನಿದೆ ಅದನ್ನು ನಾವು ಕದರ್ದಾಗ, ಅದು ಡಿಸ್ಟರ್ಬೆನ್ಸ್ ಆದಾಗ ಅದು ಆ ವ್ಯವಸ್ಥೆ ಮತ್ತೆ ಮರುಸ್ಥಾಪನೆ ಆಗಬೇಕಾದ್ರಿಂದ ಅದು ನಮ್ಮಿಂದನೇ, ಯಾವ ಜೀವಿ ಅದನ್ನು ಪಲ್ಲಟಗೊಳಿಸಿದನ ಅವನಿಂದನೇ ಅದು ಕಾರ್ಯಗತಗೊಳಿಸಬೇಕಾಗಿರೋದ್ರಿಂದ ಅವನು ಅದರಲ್ಲಿ ಸುಖ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ಬೋದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರ್ಬೋದು ಅವನಿಗೆ. ಸೊ ಈ ರೀತಿ ಸುಖ ದುಃಖಗಳನ್ನು ಅವನು ಅನುಭವಿಸ್ತಾ ಬರ್ತಾನೆ. ಇಲ್ಲಿ ಈ ಖನಿಜ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಈ ಸಾಮೂಹಿಕ ಪ್ರಜ್ಞೆ ಅಂತೀವಿ, ಅಂದರೆ ಇದರಲ್ಲಿ ಏನು ಅಂದರೆ ಗ್ರೂಪ್ ಸೋಲ್ಸ್ ಇವೆಲ್ಲ, ಇವಕ್ಕೆಲ್ಲ ಮಾನಸಿಕ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಇವು ಇನ್ನೂ ವ್ಯಷ್ಟಿ ಪ್ರಜ್ಞೆ ಇನ್ನೂ ಅಂಕುರಿಸಿರಲಿಲ್ಲ ಇಲ್ಲಿ ಇದರಲ್ಲಿ. ಇವು ಮಾನಸಿಕ ಪ್ರಜ್ಞೆ ಇನ್ನೂ ಸುಪ್ತವಾಗಿರೋದ್ರಿಂದ ಅವು ಮಾಡುವ ಕರ್ಮಗಳು ಒಂದು ಸ್ವಾಭಾವಿಕ ಮತ್ತು ಪ್ರಕೃತಿಗೆ ಹೊಂದ್ಕೊಂಡು ಕೆಲಸ ಮಾಡ್ತಾ ಇರ್ತವೆ. ಪ್ರಕೃತಿ ಗುಣ ಪ್ರಚೋದಿತ ಅಂತೇಳಿ, ಅಂದರೆ ಅವು ಹಸಿರಾಗಿ ಊಟ ಮಾಡ್ತವೆ, ಅಥವಾ ಸಂತಾನಾಭಿವೃದ್ಧಿ, ಅವು ಏನು ಒಂದು ಪ್ರೊಟೆಕ್ಷನ್ನು, ಏನು ಒಂದು ತೊಂದರೆ ಆದಾಗ ಅವಕ್ಕೆ ಏನು ಪ್ರೊಟೆಕ್ಷನ್ ಬೇಕಾದ್ರೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತವೆ ಇದರಲ್ಲಿ. ಆದರೆ ಈ ಮಾನವನು ಈ ಅವಕ್ಕೆ ಮಾನಸಿಕ ಪ್ರಜ್ಞೆ ಹೊಂದಿರೋದ್ರಿಂದ ಅವನು ಒಳಿತು ಕೆಟ್ಟದ್ದನ್ನು ವಿಮರ್ಶಿಸುವ ನೈತಿಕ ಜೀವಿ ಇವನು. ಇಲ್ಲಿ ಯಾಕೆ ಅಂದರೆ ಇವನು ನಿಜವಾದ ನೆಲೆ ಇವನು ಆತ್ಮ ಬುದ್ಧಿಗಳಲ್ಲಿ ಬುದ್ಧಿಯಲ್ಲಿ ಬೇರಿರೋದ್ರಿಂದ ಇವನು ತನ್ನ ನಿಜಸ್ಥಿತಿಯನ್ನು ತನ್ನ ಅಸ್ತಿತ್ವವನ್ನು ತಾನೇ ಅವನು ಅವಲೋಕಿಸಬಹುದು. ಅಂದರೆ ನಾವು ಪ್ರತಿಯೊಬ್ಬರು ಮೇಲ್ಮಟ್ಟದ ಒಂದು ದೈವಿಕ ಸ್ವಭಾವ ಮತ್ತು ಅತ್ಯಂತ ಕೆಳಮಟ್ಟದ ವಿಧ್ವಂಸಕ ಪೈಶಾಚಿಕ ಅಥವಾ ವಿಧ್ವಂಸಕ ಅಥವಾ ಪೈಶಾಚಿಕ ಸ್ವಭಾವವನ್ನು ನಾವು ಪ್ರತಿನಿಧಿಸ್ತಾ ಇರ್ತೀವಿ. ಅಂದರೆ ನಮ್ಮಲ್ಲಿ ಕೆಳಮಟ್ಟದ ದೇಹಾತ್ಮ ಭಾವನೆಯಿಂದ ನಾವು ವಿವರಿಸ್ತಾ ಇರ್ತೀವಿ, ಮತ್ತು ನಮ್ಮ ಮೇಲ್ಮಟ್ಟದ ಅಂತರಾತ್ಮನ ಒಂದು ನಮ್ಮ ಜೀವಾತ್ಮನ ಒಂದು ಸ್ವಭಾವದಿಂದ ನಾವು ಉನ್ನತವಾಗಿಯೂ ವಿವರಿಸ್ತಾ ಇರ್ಬೋದು ಜಗತ್ತಿನಲ್ಲಿ. ಇಲ್ಲಿ ಆತ್ಮ ನಮ್ಮ ಜೀವಾತ್ಮ ಏನಂತಾನೆ, ಒಂದು ಸುಗುಣಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು ಎಂದರೆ ಸಹಜವಾದ ಸತ್ಯ, ದಯೆ, ಶಾಂತತೆ, ಸಮಚಿತ್ತತೆ, ತಿತಿಕ್ಷೆ, ಸಮಷ್ಟಿ ಭಾವ ಮುಂತಾದ ಈ ದೈವಿ ಗುಣಗಳನ್ನು ನಾನು ವೃದ್ಧಿ ಮಾಡಿಕೊಂಡು ನನ್ನ ಮೂಲ ಸ್ಥಾನ ಸೇರಬೇಕು ಅಂತ ಅವನು ಹವಣಿಸ್ತಾ ಇರ್ತೇನೆ. ಈ ದೇಹಾತ್ಮ ಇಲ್ಲಿ ಇಂದ್ರಿಯ ಮನಸ್ಸು ಸ್ವಾರ್ಥ ಇವುಗಳ ಮೂಲಕ ಅವನು ಇಲ್ಲಿ ದೇಹ ಇಂದ್ರಿಯ ಮನಸ್ಸು ಇವೆಲ್ಲ ವಶ ಇವನು ಮಾಡಿಕೊಂಡು ಇವನು ಪ್ರಾಪಂಚಿಕ ದೃಷ್ಟಿಯಿಂದ ವ್ಯಷ್ಟಿ ಭಾವದಿಂದ ಈ ಜೀವ ಜಗತ್ತಿಂದ ನಾನು ಬೇರೆ ಎಂದು ತಿಳ್ಕೊಂಡು ಇವನು ಸ್ವಾರ್ಥ ಸ್ಪರ್ಧಾತ್ಮಕ ಜೀವನ ಕೋಪ ಭಯ ಅತ್ಯಾಶೆ ಎಲ್ಲ ಹಾಸುವಕ್ಕಾಗಿ ಇವನು ಈ ಕಡೆ ಎಳಿತಾ ಇರ್ತಾನೆ ಈ ದೇಹಾತ್ಮ. ಸೊ ಈ ರೀತಿ ಈ ದೇಹಾತ್ಮನಿಗೂ ಈ ಜೀವಾತ್ಮನಿಗೂ ಒಂದು ಯುದ್ಧ ನಡೀತಾ ಇರ್ತದೆ ನಮ್ಮಲ್ಲಿ. ಈ ನಮ್ಮ ಶರೀರನೇ ಒಂದು ಕುರುಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ನಮ್ಮಲ್ಲಿ ಎರಡು ವಿರುದ್ಧವಾದ ಒಂದು ಸ್ವಭಾವ ಇರೋದ್ರಿಂದ ನಮ್ಮ ನಿಜವಾದ ಆತ್ಮನಿಗೂ ನಮ್ಮ ದೇಹಾತ್ಮಭಾವದಿಂದ ಇದು ನಮ್ಮನ್ನು ಈ ಕಡೆ ಎಳಿತಾ ಇರ್ತದೆ, ಅದು ಮೇಲ್ಕೆ ಎಳಿತಾ ಇರ್ತದೆ. ಅಂದರೆ ಇದನ್ನ ಒಂದು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಎತ್ತು ಏರಿಗೆಳಿತು ಎಮ್ಮೆ ನೀರಿಗೆಳಿತು ಅಂತ ನಾವು ಒಂದು ಭಾರಿ ಒಂದು ಸುಂದರವಾಗಿ ಹೇಳ್ಬೋದು ಇದನ್ನು. ಅಂದರೆ ಇಲ್ಲಿ ಎರಡಕ್ಕೂ ಒಂದು ವಿರುದ್ಧವಾದ ಒಂದು ಸ್ಪರ್ಧೆ ಏರ್ಪಟ್ಟಿದ್ರಿಂದ ಇಲ್ಲಿ ಇದು ಕುರುಕ್ಷೇತ್ರ ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ನಡೆದಂತೆ ನಮ್ಮಲ್ಲಿ ಸದಾ ನಡೀತಾ ಇರ್ತದೆ. ಆದರೆ ಮಾನವ ನಿಜವಾಗ್ಲೂ ಇವನು ನೈತಿಕ ಜೀವಿ, ದೈವಿಕ ಪ್ರಕೃತಿಯುಳ್ಳವನು. ಅಂದರೆ ಮ್ಯಾನ್ ಈಸ್ ಸ್ಪಿರಿಚುವಲ್ ಇನ್ ಫ್ಯಾಕ್ಟ್. ಇದನ್ನು ನಾವು ಚೆನ್ನಾಗಿ ಮಂದಟ್ ಮಾಡಿಕೊಂಡಾಗ ಈ ರೀತಿ ಅವನು ಅಸಂಖ್ಯಾತ ಜನ್ಮಾಂತರಗಳ ಮೂಲಕ ದೇಹದಿಂದ ದೇಹಕ್ಕೆ ಸಾಗುತ್ತಾ ತಾನು ಮಾಡಿದ ಕರ್ಮಗಳ ಅನುಸಾರವಾಗಿ ದೇಹ ಮತ್ತು ಪರಿಸರಗಳನ್ನು ಪಡೆಯುತ್ತಾ ಮತ್ತು ಅನುಭವಿಸುತ್ತಾ, ಯಾವ ರೀತಿ ಜೇನು ಒಂದು ಎಲ್ಲ ಪಶುಗಳಿಂದ ಜೇನು ತಂದು ಹೇಗೆ ಕೂಡಿ ಆ ಗೂಡಿನಲ್ಲಿ ಸಂಗ್ರಹಿಸುವಂತೆ ಪ್ರತಿ ಜನ್ಮದಲ್ಲೂ ಆ ಜನ್ಮದ ಕಷ್ಟ ಸುಖಗಳು ಒಳ್ಳೆಯದು ಕೆಟ್ಟದ್ದನ್ನು ಸಾರವನ್ನು ಸಂಗ್ರಹಿಸಿ ನಮ್ಮಲ್ಲಿರುವ ಎಲ್ಲ ವಿರುದ್ಧವಾದ ಕಲ್ಪನೆಗಳನ್ನು ದೂರ ಮಾಡಿ ದೇಹಾತ್ಮ ಭಾವನೆ ಅಂದರೆ ಪ್ರತ್ಯೇಕತ ಮನೋಭಾವನೆ, ಮಹತ್ವಾಕಾಂಕ್ಷೆ, ಸುಖಾಪೇಕ್ಷೆ, ಜೀವಿತದ ಮೇಲಿನ ಆಸೆ ಎಲ್ಲನೂ ದೂರ ಮಾಡಿ ನಂತರ ನಮ್ಮ ದೈವಿಕ ಸ್ವಭಾವದಿಂದ ಆ ಪರಿಪೂರ್ಣ ತತ್ವದ ಏನಿದೆ ಆ ಪರಿಪೂರ್ಣ ತತ್ವದ ಮೇಲೆ ಆ ಒಂದು ತಪ್ಪು ಮಾಡದ ನಿಯಮದ ಆಧಾರದಿಂದ ನಾವು ಕ್ರಿಯಾಶೀಲರಾಗಬೇಕು. ಈ ಒಂದು ಬೇರೆ ಬೇರೆ ಕಲ್ಪನೆಗಳು ನಮ್ಮ ಮನಸ್ಸಿನ ದೂರವಾದಾಗ ನಮ್ಮಲ್ಲಿ ಆ ವಿಶ್ವ ಚೈತನ್ಯದ ಸಮಷ್ಟಿ ಭಾವದ ಭಾವನೆಗಳು, ಸಮಷ್ಟಿ ಭಾವದ ಆಲೋಚನೆಗಳು, ಸಮಷ್ಟಿ ಭಾವದ ಉದ್ದೇಶ, ಸಮಷ್ಟಿ ಭಾವದ ಕ್ರಿಯೆ ನಮ್ಮಲ್ಲಿ ನಡೆದು ಆ ಪರಿಶುದ್ಧವಾದ ಜ್ಞಾನ ಮತ್ತು ವಿವೇಕದಿಂದ ಎಲ್ಲ ಕಾರ್ಯವು ನಮ್ಮಿಂದ ಕೈಗೊಳ್ತಾ ಇರ್ತದೆ. ಈ ಸಮಷ್ಟಿ ಭಾವದ ಗ್ರಹಿಕೆಯಿಂದ ಎಲ್ಲವನ್ನು ಮಾಡುವುದರಿಂದ ಈ ಜಗತ್ತಿನ ಹಿತವರಿತು ನಮ್ಮ ಸ್ವಾರ್ಥದಿಂದಲ್ಲ. ಆಗ ಮಾತ್ರ ಮಾನವನು ಪರಿಪೂರ್ಣತೆಗೆ ವಿಕಾಸದ ಪದ್ಧತಿಯಲ್ಲಿ ಮುನ್ನಡೀತಾವನೆ ಎಂದು ನಾವು ಗ್ರಹಿಸಬಹುದು. ನಮ್ಮ ಮೂಲ ಆ ಏಕತೆ, ಆ ಸಮಷ್ಟಿ ಭಾವ ಇರೋದ್ರಿಂದ ನಮ್ಮ ದಿನನಿತ್ಯದ ಬದುಕು ಪ್ರತಿಯೊಂದನ್ನು ಆ ಸಮಷ್ಟಿ ಭಾವದ ಒಂದು ನಿಯಮದ ಮೇಲೇನೆ ಇದು ನಡೀತಾ ಹೋಗಬೇಕು. ಇದು ನಿಜವಾದ ಜೀವನದ ಅರ್ಥ. ಇದಕ್ಕೆ ಒಂದು ಡಿ ವಿ ಜಿ ಅವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಪ್ರತ್ಯೇಕ ಸುಖವಲ್ಪದು ಗಳಿಕೆ ತೋರಿಕೆಯದು, ಆತ್ಮವಿಸ್ತಾರವಾಗಿ ಪುದೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೋಂಪು ಸಮಷ್ಟಿ ಜೀವನದಿ. ನನ್ನ ಒಂದು ವ್ಯಕ್ತಿಯ ಒಂದು ಸೋಂಪು ಇರಬೇಕಾದ್ರೆ, ಸುಖ ಸಂತೋಷ ಇರಬೇಕಾದ್ರೆ ಸಮಷ್ಟಿಯೆಲ್ಲ ಚೆನ್ನಾಗಿದ್ರೆ ಮಾತ್ರ ನಾನು ಸುಖ ಸಂತೋಷವಾಗಿರೋಕ್ಕೆ ಸಾಧ್ಯ. ಸಮಷ್ಟಿ ಇಲ್ಲದೇ ಇದ್ದಾಗ ನಾನು ಒಬ್ಬನೇ ಇರೋಕ್ಕಾಗಲ್ಲ. ಯಾಕೆಂದ್ರೆ ಮಾನವ ಇವತ್ತು ಸಮಷ್ಟಿಯಿಂದನೇ ಬದುಕ್ತಾ ಇರೋದು. ಈಗ ಒಂದು ಶರೀರದಲ್ಲಿ ಒಂದು ಅಂಗ ತಗೊಂಡ್ರೆ ಈ ಅಂಗ ಈ ಶರೀರಕ್ಕೋಸ್ಕರನೇ ದುಡಿಬೇಕು. ಈ ಕೈ ಈ ಶರೀರಕ್ಕೇ ಪ್ರೊಟೆಕ್ಟ್ ಮಾಡಬೇಕು, ಕಣ್ಣು ಶರೀರ ದೃಷ್ಟಿಯಿಂದಲೇ ಕೆಲಸ ಮಾಡಬೇಕು. ಆ ರೀತಿ ವ್ಯಕ್ತಿ ಜೀವನದ ಸೋಂಪು ಸಮಷ್ಟಿ ಜೀವನದಿ. ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ ಅಂತ ಹೇಳಿ. ಅಂದರೆ ಪ್ರತ್ಯೇಕತೆ ಅನ್ನೋದು, ಪ್ರತ್ಯೇಕತೆಯಿಂದ ನೀ ಏನು ಮಾಡೋಕ್ಕಾಗೋದಿಲ್ಲ, ಆ ಒಟ್ಟು ಬಾಳುವುದ ಸಮಷ್ಟಿ ಜೀವನದಲ್ಲಿ ನೀನು ಬದುಕು ಅಂತ ಇದರಲ್ಲಿ ಹೇಳ್ತಾರೆ ಇದನ್ನ. ಆದ್ದರಿಂದ ಮಾನವನು ಸಹಜವಾಗಿ ನಿರಂತರ ಚಿಂತಕ, ನೈತಿಕ ಜೀವಿ, ಒಳಿತು ಕೆಡುಕೊಳ್ಳಲು ನಿರ್ಧರಿಸುವ ವಿವೇಕಿ ಮತ್ತು ಶರೀರ ಇಂದ್ರಿಯ ಮನಸ್ಸಿನಲ್ಲಿ ವ್ಯವಹರಿಸುತ್ತಿದ್ದರೂ ಅವನು ಸಹಜವಾಗಿ ಅಮರ, ಅವನ ಮೂಲ ದಿವ್ಯ ಆತ್ಮಬುದ್ಧಿಯಲ್ಲಿ ಎಂಬುದನ್ನು ನಾವು ಮರಿಬಾರದು. ಅಂದರೆ ಏಕ ಅದ್ವಿತೀಯ ವಿಶ್ವಾತ್ಮವೇ ಅನೇಕ ಆತ್ಮಗಳ ಪ್ರಕಟವಾಗಿರುವುದರಿಂದ ಎಲ್ಲ ಜೀವಾತ್ಮರು ದೈವಾಂಶ ಸಂಭೂತರೆ. ಎಲ್ಲ ಜೀವಿಗಳು ಸಹಜವಾಗಿ ನಮ್ಮಲ್ಲಿ ನಾವು ಎಲ್ಲ ಜೀವಿಗಳಲ್ಲಿ ಇರುವೆವು. ನಮಗಿರು ತಿಳಿಯದಿರು, ತಿಳಿಯದಿದ್ದರೆ ಒಪ್ಪಲಿ ಬಿಡಲಿ, ಇದು ನಿತ್ಯ ಸಾರ್ವತ್ರಿಕ ಸತ್ಯ. ಇದರ ಅಜ್ಞಾನವೇ ಮಾನವನ ದೌರ್ಭಾಗ್ಯಕ್ಕೆ ಕಾರಣ. ಇದರ ಜ್ಞಾನೋದಯವೇ ಮಾನವನ ಏಳಿಗೆಗೆ, ಶ್ರೇಯಸ್ಸಿಗೆ, ಅಂತಿಮ ಗುರಿಯಾದ ಪರಿಪೂರ್ಣತೆಗೆ ಕಾರಣ. ಆದ್ದರಿಂದ ಮಾನವನು ಮಾಡುವ ಕರ್ಮಗಳು ಎರಡು ವಿಧವಾದವು. ಒಂದು ಸ್ವಾರ್ಥ ಕಾಮ ಪ್ರೇರಕ ವ್ಯಷ್ಟಿಭಾವ. ಎರಡನೇದು ನಿಸ್ವಾರ್ಥ ಅನುಕಂಪ ಪರಹಿತ ಪ್ರೇರಕ ಸಮಷ್ಟಿಭಾವ. ಮೊದಲನೇದು ವಿಶ್ವ ಭ್ರಾತೃತ್ವಕ್ಕೆ ಇದು ವ್ಯಷ್ಟಿಭಾವದಿಂದ ಸ್ವಾರ್ಥದಿಂದ ಮಾಡಿದಾಗೂ ವಿಶ್ವ ಭ್ರಾತೃತ್ವಕ್ಕೆ ಮತ್ತು ಸಮರಸತೆಗೆ ಪ್ರತಿಕೂಲವಾದ್ರಿಂದ ಇದರಿಂದ ಪ್ರತಿಕ್ರಿಯೆ ಮಾನವನಿಗೆ ದುಃಖ ತಂದುಕೊಡ್ತದೆ. ಇದೇ ಪಾಪಕರ್ಮ ಅಂತ ಹೇಳಿ. ಎರಡನೇದು ಆತ್ಮಸ್ವರೂಪಕ್ಕೆ ಅನುರೂಪವಾಗಿದ್ದರಿಂದ ವಿಶ್ವ ಭ್ರಾತೃತ್ವ ಮತ್ತು ಸಾಮರಸ್ಯತೆಯಿಂದ ಕೂಡಿದ್ದು ಇತರೆ ಜೀವಿಗಳಿಗೆ ಹಿತವನ್ನು ಅವುಗಳ ವಿಕಾಸಕ್ಕೆ ಪೂರಕವಾದುದರಿಂದ ಈ ಪ್ರತಿಕ್ರಿಯೆ ಮಾನವನಿಗೆ ಸುಖ ಸಂತೋಷ ತಂದುಕೊಡ್ತಾ ಇದೆ ಮತ್ತು ಅವನ ಅಂತರಾತ್ಮನ ವಿಕಾಸವು ಪ್ರಬುದ್ಧಗೊಂಡು ಬೆಳೀತಾ ಹೋಗ್ತಾನೆ. ಇದೇ ಪುಣ್ಯಕರ್ಮ. ಹೀಗೆ ಈ ಮಾನವನಲ್ಲಿ ಎರಡು ಸ್ವಭಾವ, ದೇಹಾತ್ಮ ಭಾವನೆ, ಕಾಮ ಕ್ರೋಧಾದಿಗಳು ಅರಿಷಡ್ವಗಳನ್ನು ಕೂಡಿದ್ದು ಮತ್ತು ಅಮರ ದಿವ್ಯ ಅಂತರಾತ್ಮನ ಸತ್ಯ ದಯೆ ಪ್ರೇಮಗಳಿಂದ ಪ್ರೇರಕವಾಗಿ ಅದಕ್ಕೆ ತಕ್ಕ ಶುಭಾಶುಭ ಫಲಗಳನ್ನು ನಾವು ಪಡಿತಾ ಹೋಗ್ತಾ ಇರ್ತೀವಿ. ಆದ್ದರಿಂದ ಕೆಡುಕು ಒಳಿತು, ನೋವು ನಲಿವು, ಅನುಕೂಲ ಪ್ರತಿಕೂಲಗಳು ಹೊರಗಿನ ಯಾವ ಶಕ್ತಿಯಿಂದ ಅಥವಾ ಕ್ರಿಯೆಯಿಂದ ಉಂಟಾಗದೆ ಸಹಜವಾಗಿ ಮಾನವನ ಒಳಗೆ ಅವನ ಕರ್ಮ ಮತ್ತು ಮನೋವೃತ್ತಿಗಳಿಂದಲೇ ಉಂಟಾದದ್ದು ಎಂದು ಅವನಿಗೆ ವೇದ್ಯ ಆಗ್ತದೆ. ಹೀಗೆ ಬಾಹ್ಯ ವಸ್ತು, ಪ್ರಾಣಿ ಅಥವಾ ಪ್ರಕೃತಿ ವಿಕೋಪಗಳು ಒಳಿತು ಕೆಡುಕು ಅವನಿಗೆ ಸಂಭವಿಸುವುದನ್ನು ತೋರಿದ್ರೂ ಅವೆಲ್ಲ ನಾವು ಮಾಡಿದಂಥ ಜೀವಿ ಮಾಡಿದಂಥ ಕರ್ಮಗಳ ಪ್ರತಿಫಲಗಳಾಗಿರುತ್ತವೆ ಹೊರತು ಅವು ಮತ್ತೆ ಹೊರಗಿನಿಂದ ಯಾವುದು ನಮಗೆ ಸಂಭವಿಸಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಋಷಿಮುನಿಗಳು ಇದನ್ನು ತತ್ವದರ್ಶಿಗಳು ಹೇಳ್ಕೊಂಡು ಹೋಗ್ತಾರೆ. ಹೀಗೆ ನಮ್ಮ ಅಂತರಂಗದ ನಮ್ಮ ಭಾವನೆಗಳು, ಆಲೋಚನೆಗಳು, ನಮ್ಮ ಉದ್ದೇಶ, ಶಕ್ತಿ ಸಾಮರ್ಥ್ಯಗಳು ಇವಕ್ಕೆಲ್ಲ ಅನುಭಾವಿಗಳ ಒಳಕಿವಿಗೆ ಇದು ತಿಳಿತಾ ಇರ್ತದೆ. ನಮ್ಮ ಋಷಿಮುನಿಗಳು, ತತ್ವದರ್ಶಿಗಳು, ಇದು ಬುದ್ಧಿ ಜನರಿಗೆ ಇದು ತಿಳಿದಾ ಹೋಗ್ತದೆ. ಇದು ಸಾಮಾನ್ಯ ಮಟ್ಟದಲ್ಲಿರೋರಿಗೆ ಇದು ಅರ್ಥವಾಗ, ಇದಕ್ಕೆ ಇದನ್ನ ಗುಹ್ಯವಿದ್ಯೆ ಇದು ಅಂತ ಇದನ್ನ ಹೇಳ್ತಾ ಇರೋದು ನಾವು. ಹೀಗೆ ಇದನ್ನ ನಾವು ಏನು ಈ ಅಂತರಂಗದಲ್ಲಿ ಏನು ನಮ್ಮಲ್ಲಿ ಈ ಒಳಿತು ಕೆಡುಕು ಏನು ನಡೀತಾ ಇರ್ತದೆ ಅದ್ರ ಪ್ರಕಾರವಾಗಿ ನಾವು ಈ ಗುಣದೋಷಗಳನ್ನು ನಾವು, ಆದ್ದರಿಂದ ಮಾನವ ಕರ್ಮದ ಫಲಗಳು ಇವೆಲ್ಲ ಏಳಿಗೆ ಅವನತಿಗಳಿಗೆ, ರಾಷ್ಟ್ರದ ಗುಣದೋಷಗಳು ಏಳಿಗೆ ಅವನತಿ, ಸಮಾಜದ ಒಳಿತು ಕೆಡುಕು ಮಾನವನ ಕರ್ಮದ ಫಲಗಳೇ ಹೊರತು ಅವಕ್ಕೆ ಅವನೇ ಹೊಣೆ ಹೊರತು ಹೊರಗಿನಿಂದ ಪ್ರೇರಿತವಾದದ್ದು ಯಾವುದೂ ಇಲ್ಲ. ಸೋ ಮಾನವನ ಅವನತಿ ಮತ್ತು ಏಳಿಗೆಗೆ ಅವನೇ ಹೊಣೆ. ಕೆಲವು ಬ್ರಹ್ಮವಿದ್ಯಾ ಒಂದು ಬೆಳಕಿನಲ್ಲಿ ಜೀವನದ ಅರ್ಥ ಮತ್ತು ಗುರಿ ಏನು ಅಂತ ಪ್ರಶ್ನೆ ಮಾಡಿದಾಗ ಕೆಲವು ಪರಿಹಾರಾತ್ಮಕವಾದ ಸತ್ಯಗಳು ನಮಗೆ ತೋರ್ತವೆ. ಮಾನವನು ಸಹಜವಾಗಿ ನಿತ್ಯ ದಿವ್ಯಾತ್ಮನಲ್ಲಿ ಅವನ ನೆಲೆ, ಅವನು ಮನಸ್ವಿ, ಸತ್ಯ ಅಸತ್ಯಗಳನ್ನು ಅರಿಯುವ ನಿರಂತರ ಚಿಂತಕ. ಅವನ ದೇಹಾತ್ಮ ಭಾವನೆಯಿಂದ ಅವನು ಆ ದೈವತೆಯಿಂದ ಅವನು ಮರೆಯಾಗಿದೆ ಅಷ್ಟೇ. ಈಗ ನಮ್ಮ ಭಾರತದ ಒಂದು ಸನಾತನ ಧರ್ಮದಲ್ಲಿ ಈ ಜೀವನದ ಅರ್ಥ ಏನು ಅಂತ ಒಂದು ಹೇಳ್ತಾರೆ. ಇದರಲ್ಲಿ ನಾಲ್ಕು ಪುರುಷಾರ್ಥ ಹೇಳ್ತಾರೆ. ಇದರಲ್ಲಿ ನಾಲ್ಕು ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಏನಂದ್ರೆ ಈ ಧರ್ಮ ಪುರುಷಾರ್ಥ ಇದು ಸತ್ಯ, ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪಗ್ರಹದಿಂದ ಕೂಡಿರ್ತದೆ ಈ ಧರ್ಮ ಅಂದ್ರೆ. ಈ ಅರ್ಥ ಮತ್ತು ಕಾಮಗಳನ್ನು ಹೊಂದುವಾಗ ಮಾರ್ಗದಲ್ಲಿ ಈ ಧರ್ಮವನ್ನು ಪಾಲಿಸಲೇಬೇಕು ನಾವು. ಅಂದರೆ ಇಲ್ಲಿ ಧರ್ಮ ಪಾಲಿಸುವುದರಿಂದ ಮಾನವನು ಸಮಾಜದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಉಂಟು ಮಾಡುವನು ಮತ್ತು ತಾನು ಹೊಂದ್ತಾ ಇರ್ತಾನೆ ಈ ಧರ್ಮ ಪರಿಪಾಲನೆ ಮಾಡೋದ್ರಿಂದ. ಮುಂದೆ ಅರ್ಥ. ಅರ್ಥ ಹೇಗೆ ನಾವು ಸಾಮಾಜಿಕವಾಗಿ ನಾವು ಬದುಕ್ತಾ ಇದ್ದೀವಿ ಜಗತ್ತಲ್ಲಿ, ನಮಗೆ ನಮ್ಮ ಜೀವನಕ್ಕೆ, ನಮ್ಮ ವಿದ್ಯೆ ಇತ್ಯಾದಿ, ನಮ್ಮ ಆಹಾರ ಬಟ್ಟೆ ವಸತಿ ಇದಕ್ಕೆಲ್ಲ ನಮ್ಗೆ ಹಣ ಬೇಕು. ಇದನ್ನು ಹೇಗೆ ನಾವು ಸಂಪಾದನೆ ಮಾಡಬೇಕು? ಅರ್ಥದಿಂದ ಬಂದವು. ಅರ್ಥವನ್ನು ಸಂಪಾದಿಸುವಾಗ ಅದು ಅಪರಿಗ್ರಹವಾಗಬಾರ್ದು ಮತ್ತು ಅಪರಿಗ್ರಹ ಅಥವಾ ಅಸಂಗ್ರಹ ಆಗಬಾರ್ದು. ಅದು ಈ ಅರ್ಥ ಗಳಿಸುವಾಗ ಅದು ಸತ್ಯ, ಅಹಿಂಸೆ, ಅಸ್ತೇಯದಿಂದ ಕೂಡಿರಬೇಕು. ಇದು ಅರ್ಥ ಇಡೀ ಮಾನವ ಈ ಜೀವ ಜಗತ್ತಿನ ಸ್ವತ್ತು. ಇದನ್ನು ತಾನು ಬಳಸಿ ಸಮಾಜಕ್ಕೂ ವಿತರಿಸಬೇಕು. ಇದು ನಿಜವಾದ ಅರ್ಥದ ಒಂದು ತಳಹದಿ. ಅರ್ಥ ಗಳಿಸಬೇಕಾದ್ರೆ ಇದು ಒಂದು ಧರ್ಮದ ತಳಹದಿ ಮೇಲೇನೆ ಇದನ್ನ ನಾವು ಅರ್ಥ ಗಳಿಸಬೇಕು ನೋಡಿ. ಅದಕ್ಕೆ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ನೀನು ಅನ್ನವನ್ನು ಉಣುವಂದು ಕೇಳು, ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರು, ಪರರ ಕಣ್ಣೀರು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅರ್ಥ ಗಳಿಸಬೇಕಾದ್ರೆ ಅದು ನನ್ನ ಸ್ವಂತ ದುಡಿಮೆಯಾಗಿರಬೇಕು. ಅದರಲ್ಲಿ ಸತ್ಯ, ದಯೆ, ಅಹಿಂಸೆ ಮತ್ತು ಅಸ್ತೇಯ, ಕಳ್ಳತನ, ಮೋಸ, ವಂಚನೆ, ದುರಾಸೆ ಯಾವುದು ಅದರಲ್ಲಿ ಇರಕ್ಕೂಡ್ದು. ಆವಾಗ ಅಂತ ಒಂದು ಏನು ಜಗತ್ತಿಗೆ ನಾವು, ಯಾಕೆಂದ್ರೆ ಇದೆಲ್ಲ ನಾವು ಗಳಿಸೋದು ಎಲ್ಲ ನಮ್ಮ ನಮಗೆ ಭೌತಿಕವಾಗಿ ಸಂಪತ್ತು ಇರಬಹುದು, ನಮ್ಮ ನಾಲೆಡ್ಜ್ ಇರಬಹುದು, ಪ್ರತಿಯೊಂದನ್ನು ಈ ಜೀವ ಜಗತ್ತಿನಿಂದಲೇ ನಾವು ಪಡೆದಿರೋದು. ಈ ಜೀವ ಜಗತ್ತಿಗೆ ಮತ್ತೆ ನಾವು ಅದನ್ನು ಕೊಟ್ಟು ಆ ಉಳಿದಿದ್ದು ಮಾತ್ರ ನಾವು ಅನುಭವಿಸಬೇಕು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಈ ಏನು ನೀನು ಜಗತ್ತಿಗೆ ಇಷ್ಟು ತಿನ್ನಲಿಕ್ಕೆ ಕೊಟ್ಟಿದ್ಯೋ ಅಷ್ಟನ್ನು ಮಾತ್ರ ನೀನು ಊಟ ಮಾಡಕ್ ಸಾಧ್ಯ, ಹೆಚ್ಚು ನೀನು ಊಟ ಮಾಡಿದ್ರೆ ಅದು ಋಣಶೇಷವಾಗಿ ಉಳಿದು ಬಿಡ್ತದೆ. ಯಾಕೆಂದ್ರೆ ಜಗತ್ತಿನಲ್ಲಿ ನಾವು ಹೆಚ್ಚು ತಗೊಂಡ್ಬಿಡ್ಬೋದು, ಅದು ಅದಕ್ಕೆ ಅವರು ಅಸ್ತೇಯ ಅಂತ ಹೇಳ್ತಾರೆ, ಅದು ಅಪರಿಗ್ರಹ ಅಂತ ಹೇಳ್ತಾರೆ. ಹೆಚ್ಚಾಗಿ ತಗೊಂಡಾಗ ಅದು ಋಣಶೇಷವಾಗಿ ಉಳಿದು ಮತ್ತೆ ಅದನ್ನು ಈ ಜನ್ಮದಲ್ಲೇ ಮುಂದಿನ ಜನ್ಮದಲ್ಲೇ ನಾವು ತೀರಿಸ್ತಾ ಹೋಗ್ಬೇಕಾಯ್ತು. ಅದಕ್ಕೆ ನಾವು ಹೆಚ್ಚು ಇದರಲ್ಲಿ ಋಣಶೇಷ ಇಟ್ಕೊಳ್ದಂಗೆ ಈ ಜಗತ್ತಿಗೆ ನಾವು ಮತ್ತೆ ಧಾರೆ ಎರೆದು ಅದೇ ಧನ್ಯಾಗಿ ಮತ್ತೆ ಅದರಲ್ಲಿ ನಾವು ನಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೋಬೇಕು. ಹೀಗೆ ಇದರಲ್ಲಿ ಈ ಕಾಮ ಅನುಭವಿಸೋದು ಇದು ಆಧ್ಯಾತ್ಮಿಕ ಬಳಕೆಗೆ ಪೂರ್ಕವಾಗಿರ್ಬೇಕು. ಅಂದ್ರೆ ಇದು ಅಲೌಕಿಕ ಮತ್ತು ಪಾರಮಾರ್ಥಿಕ ಪ್ರಜ್ಞೆ ಪ್ರಗತಿಗೆ ಪೂರ್ಕವಾಗಿರ್ಬೇಕು. ಇಲ್ಲಿ ಈ ರೀತಿ ಈ ಪುರುಷ ಮೋಕ್ಷ, ಈ ಮೋಕ್ಷದ ಬಗ್ಗೆ ಇಲ್ಲಿ ಇದು ಒಂದು ಆನಂದ ಇದೆ ಅಂತ ಇವರು ಹೇಳ್ತಾರೆ. ಆದರೆ ನಮ್ಮ ಈ ಅಥರ್ವವೇದದಲ್ಲಿ ಮೋಕ್ಷದ ಬಗ್ಗೆ ಇಲ್ಲಿ ಸ್ವಾರ್ಥ ಅಂತ ನಾವು ಪ್ರತಿಪಾದಿಸಬೇಕಾಯ್ತದೆ. ಥಿಯಾಸಫಿ ವಾಂಗ್ಮಯದಲ್ಲಿ ನಾವೇನು ಇಂಡಿವಿಜುವಲ್ ಸಾಲ್ವೇಷನ್, ಇಂಡಿವಿಜುವಲ್ ಮುಕ್ತಿ ನಾವು ಪಡಿಬೇಕು ಅಂತ ನಾವೇನು ಹವಣಿಸ್ತೀವಿ, ಅದಕ್ಕೆ ಒಂದು ಅಥರ್ವವೇದದಲ್ಲಿ ಏನು ಹೇಳ್ತಾನೆ ಇದು ಈ ತಿಳಿಸುವಂತೆ, ಭಗವಂತನು ತ್ಯಾಗ ಪುರುಷ, ತ್ಯಾಗದಿಂದನೇ ಅವನ ಇಡೀ ಆ ಈ ವಸ್ತು ಪ್ರಪಂಚ ಎಲ್ಲ ಅವನ ತ್ಯಾಗದಿಂದನೇ ಈ ವಸ್ತು ಪ್ರಪಂಚ ನಾವೆಲ್ಲ ಇವತ್ತು ಈ ಜಗತ್ತಿನಲ್ಲಿ ನಾವು ಬಂದಿರೋಕ್ಕೆ ಸಾಧ್ಯ. ಅವನ ತ್ಯಾಗದಿಂದನೇ ಇಡೀ ಜಗತ್ತು ಸೃಷ್ಟಿಯಾಗಿರೋದು. ಆದ್ರಿಂದ ನಮ್ಮೆಲ್ಲೂ ಅವನು, ನಾವು ಭಗವಂತನ ಅಂಶ ನಮ್ಮೆಲ್ಲಿರೋದ್ರಿಂದ ನಮ್ಮ ತ್ಯಾಗದಿಂದನೇ ನಾವು ಮತ್ತೆ ನಮ್ಮ ಮುಂದಿನ ಜೀವನ ನಡೆಸಿ ನಮ್ಮ ಮುಂದಿನ ಗತಿಗೆ ಏನು ಹೋಗಬೇಕಾದ್ರೆ ನಾವು ತ್ಯಾಗದಿಂದನೇ ನಾವು ಮುಂದುವರಿಯಕ್ಕೆ ಸಾಧ್ಯ. ಅದರಿಂದ ಅವನು ವಿಶ್ವವನ್ನೆಲ್ಲ ಸೃಷ್ಟಿಸಿದ, ಎಲ್ಲ ಕೋಶಗಳನ್ನು ಉಪಾಧಿಗಳನ್ನು ಸೃಷ್ಟಿಸಿದ, ಅವನು ಎಲ್ಲದರಲ್ಲಿಯೂ ವಿರಾಜಮಾನನಾಗಿರುವ ವಿರಾಟ್ ಪುರುಷ, ತಾನು ಅಮೂಢ. ಈ ವಿಶ್ವ ಸೃಷ್ಟಿ ಮಾಡಿ ಅವನು ಎಲ್ಲ ಗೊತ್ತಿದ್ರೂ ಸರ್ವಜ್ಞನಾಗಿದ್ದು ಪೂರ್ಣ ಪ್ರಜ್ಞೆಯುಳ್ಳವನಾದ್ರೂ ಮಾಯೆಯಿಂದ ಆವೃತನಾಗಿ ಈ ಉಪಾಧಿಗಳ ಒಳಕ್ಕೆ ಅವನು ಮೂಢನಂತೆ ಪ್ರವೇಶಿಸ್ತಾವನೆ. ಈ ಮೂಢನಂತೆ ನಮಗೆ ಎಲ್ಲ ನಮ್ಮ ಜೀವ ಜಗತ್ತಿನಲ್ಲಿ ಅವನು ಪ್ರವೇಶ ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಮೌಢ್ಯದಲ್ಲಿ, ಭ್ರಮೆಯಲ್ಲಿ, ವ್ಯವಹಾರ ಪ್ರಪಂಚದಲ್ಲಿ, ಮಾಯಾಜಾಲದಲ್ಲಿ ಬಿದ್ದು ಅಚ್ಯುತ ಅವನು, ಅವನು ಚ್ಯುತ ಆಗ್ಬಿಟ್ಟಿದ್ದಾನೆ. ಅವನು ನಿಜವಾದ ಅಚ್ಯುತ, ಅವನು ಚ್ಯುತ ಆದ, ಇದೇ ಮಹಾತ್ಯಾಗ ಅಂತ ಇದನ್ನ ಅಥರ್ವವೇದದಲ್ಲಿ ಇದನ್ನ ಹೇಳ್ತಾರೆ, ಇದು ಮಹಾತ್ಯಾಗ. ಈ ಮಹಾತ್ಯಾಗದ ಒಂದು ಗುರಿಯಿಂದನೇ ಈ ನಮ್ಮ ಜೀವನದಲ್ಲಿ ಇದು ಹಾಸು ಹೊಕ್ಕಾಗಿ ಈ ಉದ್ದೇಶ ನಮ್ಮಲ್ಲಿ ಜೀವನ ಜೀವವರ್ಗವನ್ನು ಈ ಉದ್ದೇಶ ಏನಪ್ಪ ಅಂತ ಅಂದ್ರೆ ಅವನು ಎಲ್ಲ ಜೀವವರ್ಗವನ್ನು ಅವನ ಕೆಳಗಿನ ಹಂತದಿಂದ ಅವನ ಹಂತಕ್ಕೆ ತಗೊಂಡು ಹೋಗುವುದು. ಆ ಅಪೂರ್ಣದಿಂದ ಪೂರ್ಣತ್ವದೆಡೆಗೆ ತಗೊಂಡು ಹೋಗೋದೆ ಅವನ ಉದ್ದೇಶ. ಅಂದ್ರೆ ಇದೇ ಜೀವ ವಿಕಾಸ. ಅಂದ್ರೆ ಇಲ್ಲಿ ವ್ಯಷ್ಟಿ ಸಮಷ್ಟಿಗೋಸ್ಕರ ತ್ಯಾಗ ಮಾಡಬೇಕು, ಒಂದು ದೇಹದ ಅಂಗ ಇಡೀ ದೇಹಕ್ಕೆ ತ್ಯಾಗ ಮಾಡಬೇಕು, ಈ ದೇಹಾತ್ಮ ಜೀವಾತ್ಮನಿಗೋಸ್ಕರ ತ್ಯಾಗ ಮಾಡಬೇಕು, ಪಿಂಡಾಂಡ ಬ್ರಹ್ಮಾಂಡಕ್ಕೋಸ್ಕರ ತ್ಯಾಗ ಮಾಡಬೇಕು, ಪರಿಮಿತಿ ಉಳ್ಳದ್ದು ಅಪರಿಮಿತಿ ಉಳ್ಳದಕ್ಕೆ ತ್ಯಾಗ ಮಾಡಬೇಕು. ಆವಾಗ ನಾವು ಈ ಜೀವನದಲ್ಲಿ ಸಾರ್ಥಕತೆ, ಜೀವನದ ಅರ್ಥ ಇದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಇದನ್ನೇ ಮೌನವಾಣಿ ಅಂತ ನಮ್ಮ ಒಂದು ಉದ್ಗ್ರಂಥದಲ್ಲಿ ಒಂದು ಎರಡು ಪಥಗಳು ಅದರಲ್ಲಿ ತುಂಬ ಸ್ವಾರಸ್ಯವಾಗಿ ಹೇಳ್ತಾರೆ. ಅದ್ಭುತವಾಗಿ ಜೀವಿಯ ದೃಷ್ಟಿಯಿಂದ ನಿರ್ವಾಣ ಮತ್ತು ವಿಶ್ರಾಂತಿಯ ಫಲಗಳು ಮಧುರವಾಗಿರುತ್ತವೆ, ಆದರೆ ದೀರ್ಘವಾದ ಮತ್ತು ಅಹಿತಕರವಾದ ಕರ್ತವ್ಯದ ಫಲಗಳು ಇನ್ನೂ ಮಧುರವಾಗಿವೆ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಜೀವಿಯ ದೃಷ್ಟಿಯಿಂದ ನಮ್ಮ ಒಬ್ಬ ಇಂಡಿವಿಜುವಲ್ ಸಾಲ್ವೇಷನ್ ನಮಗೆ ಅನುಕೂಲ ಆಗ್ಬೋದು, ಆದರೆ ದೀರ್ಘವಾದ ಮತ್ತು ಅಹಿತಕರವಾದ ಕರ್ತವ್ಯದ ಪದಗಳು ಇನ್ನೂ ಮಧುರವಾಗಿವೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇತರರಿಗಾಗಿ ದುಃಖ ದುಮ್ಮಾನದಲ್ಲಿ ಅಜ್ಞಾನದಲ್ಲಿ ತೊಳಲುತ್ತಿರುವ ನಿನ್ನ ಸಹಮಾನವರ ಜೀವಕೋಟಿಯ ಒಳಿತಿಗಾಗಿ ಬಿಡುಗಡೆಗಾಗಿ ಮಾಡುವ ತ್ಯಾಗದ ಫಲಗಳು ಮತ್ತಷ್ಟು ಮಧುರವಾಗಿವೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಆ ಯೂನಿವರ್ಸಲ್ ಬ್ರದರ್ಹುಡ್ ನಾವೆಲ್ಲ ಒಂದು ಏಕತೆಯಿಂದ ಏನು ಸಿಡಿದು ಬಂದಿದ್ದೀವಿ, ಆ ಏಕತೆ, ನಾವು ಸಹ ಮಾನವರು, ಅವಿಶ್ವ ಭಾತೃತ್ವ ಪ್ರೇಮ ನಮ್ಮಲ್ಲಿ ಮಿಳಿತವಾಗಿರ್ಬೇಕು. ನಾವು ಒಂದು ಜೀವಿ ನೋಡಿದಾಗ ನಮ್ಮಲ್ಲಿ ಅನುಕಂಪ ದಯೆ ಮಿಡಿತಾ ಇರಬೇಕು. ನಮ್ಮಲ್ಲಿ ನಾವು ಪ್ರತ್ಯೇಕತಾ ಮನೋಭಾವನೆಯಿಂದ ಇದನ್ನ ನಾವು ಮರೆತುಕೊಂಡು ನಾವು ಇವತ್ತು ನಾವು ಬೇರೆ, ಈ ಜಗತ್ತು ಬೇರೆ ಅಂತ ನಾವು ವಿವರಿಸ್ತಾ ಇದ್ದೀವಿ. ಹೀಗೆ ಸಹಮಾನವರ ಜೀವಕೋಟಿಯ ಒಳಿತಿಗಾಗಿ ಮಾಡುವ ತ್ಯಾಗದ ಫಲಗಳು ಮತ್ತಷ್ಟು ಮಧುರವಾಗಿವೆ. ಪ್ರತ್ಯೇಕ ಬುದ್ಧನಾದಂಥವನು ತನ್ನ ಆತ್ಮಕ್ಕೆ ಮಾತ್ರ ಬದ್ಧನಾಗಿದ್ದು ಮಾನವನ ದುಃಖ ದುಮ್ಮಾನಕ್ಕೆ ಸ್ಪಂದಿಸದೆ ತನ್ನ ನಿರ್ವಾಣ ಅಥವಾ ಆನಂದವನ್ನು ಬಯಸುವನು. ಆದರೆ ಬೋಧಿಸತ್ವರು ಮಾತ್ರ ಈ ಜೀವನ ಯಾತ್ರೆಯ ಹೋರಾಟದಲ್ಲಿ ಗೆದ್ದು ತನ್ನ ಕೈಯಲ್ಲಿ ಆ ದಿವ್ಯ ಮುಕ್ತಿಯನ್ನು ಹಿಡಿದು, ಇದು ಮುಕ್ತಿ ಪುರುಷಾರ್ಥ, ತನ್ನ ದಿವ್ಯ ಕರುಣೆಯಿಂದ ಹೀಗೆ ಹೇಳ್ತಾರೆ. ಎಲ್ಲ ಜೀವಕೋಟಿಯ ಎಲ್ಲ ಜೀವಕೋಟಿಯು ದುಃಖ ದುಮ್ಮಾನದಲ್ಲಿರುವಾಗ, ಅಜ್ಞಾನದಲ್ಲಿ ಮುಳುಗಿರುವಾಗ ನಾನು ಈ ಮುಕ್ತಿಯನ್ನು ಅನುಭವಿಸಲು ಸಾಧ್ಯವೇ? ಕ್ವಶನ್ ಮಾಡ್ತಾನೆ ಅವನಷ್ಟು, ಅವನೇ ಕ್ವಶನ್ ಮಾಡ್ತಾನೆ ಬುದ್ಧ. ಮುಕ್ತಿಯನ್ನು ಅನುಭವಿಸಲು ಸಾಧ್ಯವೇ? ಅದನ್ನು ಬಿಟ್ಟು ಕೊಡುವೆನು, ಐ ಯೀಲ್ಡ್ ಅಂತ ಹೇಳ್ತಾನೆ. ನನ್ನ ಮುಂದೆ ಕ್ರಮಿಸಿರುವ ತಥಾಗತರನ್ನು ನಾನು ಅನುಸರಿಸುವೆನು, ತಥಾಗತರನ್ನು ನಾನು ಅನುಸರಿಸುವೆನು. ಕಷ್ಟ ಕಾರ್ಪಣ್ಯದ ದುಃಖದ ಪಥವನ್ನು ನಾನು ಅನುಸರಿಸಿ ಕೊನೆಯಿಲ್ಲದ ಕೊನೆಯವರೆಗೆ ನಾನು ನಿಸ್ವಾರ್ಥಿಯಾಗಿ ಉಳಿದುಕೊಳ್ಳುವೆನು. ನೋಡಿ, ಅವನು ಬುದ್ಧ, ಅವನು ಕೈವಲ್ಯ ಅಥವಾ ಮುಕ್ತಿಯನ್ನು ಪಡೆದು ಬಂದ್ರೂ ಈ ಜೀವ ಜಗತ್ತು ನೋಡ್ತಾನೆ. ಎಲ್ಲ ಜೀವ ಜಗತ್ತು ಹಿಂಸೆಯಿಂದ, ಅಜ್ಞಾನದಲ್ಲಿ, ಕಷ್ಟದಲ್ಲಿ, ಗೊಂದಲದಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ದಾಗ ನಾನು ಒಬ್ಬ ಹೇಗೆ ಆ ಮುಕ್ತಿ ಪದವಿಯಿಂದ ನಾನು ಹೇಗೆ ಅನುಭವಿಸಲಿ ಅಂದ್ಬಿಟ್ಟು ಅವನಲ್ಲಿ ಅನುಕಂಪ ದಯೆಯಿಂದ ಅವನು ಆ ಏನು ಆ ಕೈವಲ್ಯ ಇದನ್ನ ಇಟ್ಟು ಬಿಟ್ಬಿಟ್ಟು ಅವನು ಮತ್ತೆ ನಮ್ಮ ಜೊತೆ ಹುಟ್ಟಿ ಈ ಜಗತ್ತಿನಲ್ಲಿ ನಾನು ಎಲ್ಲ ಜೀವವರೆಗೂ ನನ್ನ ಲೆವೆಲ್ ಬರೋವರೆಗೂ ನಾನು ಇಲ್ಲೇ ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಇವತ್ತು ಇಂಥ ಒಂದು ಸಂಸ್ಥೆ ಮೂಲಕ, ಇನ್ನೊಂದು ಇಂಥ ಒಂದು ಪ್ರಬುದ್ಧಮಾನವಾದ ಒಂದು ವಿಚಾರಗಳನ್ನ ನಮಗೆ ತಿಳಿಸ್ತಾ ಹೋಗ್ತಾ ಇದೆ. ಈ ರೀತಿ ನಮ್ಮ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿದ್ರೆ ನಮಗೇನು ತಿಳಿತದೆ ಅಂತ ಅಂದರೆ, ಒಂದೇ ದಾರ ಅನೇಕ ಮಣಿಗಳನ್ನು ಪೋಣಿಸಿಕೊಂಡಿರುವಂತೆ ಈ ಜೀವಾತ್ಮನು ಕರ್ಮ ಪುನರ್ಜನ್ಮಗಳ ಅನುರೂಪವಾದ ಅಸಂಖ್ಯಾತ ದೇಹಧಾರಣೆಗಳ ಮೂಲಕ ಪಡೆಯುತ್ತಾ ಜೀವನ ಅನುಭವಗಳನ್ನು ಸಾರವನ್ನು ಕ್ರೋಢೀಕರಿಸಿಕೊಂಡು ತನ್ನ ಸಹಜ ಸ್ವರೂಪವು ಅಮರ ದಿವ್ಯಾತ್ಮವೆಂಬ ಎಲ್ಲ ಜೀವಾತ್ಮಗಳು ವಿಶ್ವಾತ್ಮವು ಮೂಲತಃ ಒಂದೇ ಎಂದು ತಾನೇ ಅದು ಅದೇ ತಾನು ಎಂಬ ಪರಿಪೂರ್ಣ ಜ್ಞಾನವನ್ನು, ಪರಮಾರ್ಥ ಸಿದ್ಧಿಯನ್ನು ದೇಹದಲ್ಲಿ ಇರಬೇಕಾದರೆ ಸಾಧಿಸಿ ಪಡೆದು ಇತರ ಜೀವಿಗಳ ಹಿತಕ್ಕಾಗಿ, ವಿಕಾಸಕ್ಕಾಗಿ, ಲೋಕಹಿತಕ್ಕಾಗಿ, ಸಕಲ ಜೀವಿಗಳ ಅಂತಿಮ ಮುಕ್ತಿಗಾಗಿ ಸದಾ ಶ್ರಮಿಸುವುದೇ ಜೀವನದ ಅಂತಿಮ ಗುರಿ. ಸೊ ಇಲ್ಲಿ ಅಂತಿಮ ಗುರಿ ನಮ್ಮ ಮುಕ್ತಿಯಲ್ಲ. ಇಲ್ಲಿ ನಾವು ಸತತವಾಗಿ ಏನು ಈ ಜೀವ ಜಗತ್ತಿನಲ್ಲಿ ಹುಟ್ಟಿ ಎಲ್ಲ ಜೀವ ಜಗತ್ತಿಗೆ ಲೋಕಹಿತಕ್ಕಾಗಿ, ವಿಕಾಸಕ್ಕಾಗಿ, ನಾವು ಅವರ ಅಂತಿಮ ಮುಕ್ತಿಗಾಗಿ ಸದಾ ಶ್ರಮಿಸುವುದೇ ಜೀವನದ ಅಂತಿಮ ಗುರಿ.